ಸುಡ್ತಾನ ಸುಡ್ತಾನ ಆಗ ಚಾನ್ಸಸ್ಸೇ ಇರಲಿಲ್ಲ. ಇವತ್ತು ಆಗದೇ ಇರೋ ದಿವಸಗಳೇ ಇಲ್ಲ ಅಂತ ಕಾದಲ್ಲ ವಿದ್ಯೆ. ಇವತ್ತು ಆಗದೇ ಇರೋ ದಿವಸಗಳೇ ನಮಗಿಲ್ಲ, ಮಾಡಕ್ಕೆ ಸಾಧ್ಯವಾಗ್ತಾ ಇಲ್ಲ ಜನಗಳಿಗೆ. ಕಾರ್ತಿಕ ವೀರಾರ್ಜುನ ಅಂಥ ವ್ಯವಸ್ಥೆ ಮಾಡಿದ್ದಾರೆ. ಅದು ಹೇಗೆ ಮಾಡಿದ್ದಾರೆ, ಎಂಥ ಯೋಗಿ ಗೊತ್ತಾ ಅಂತ ಆಚಾರ್ಯ ಹೇಳ್ತಾರೆ. ಎಂಥ ಯೋಗಿ ಅಂತ ಕೇಳಿದರೆ, ಕಳ್ತನ ಸುಡ್ತಾರ ಮಾಡಬೇಕು ಅಂತ ಯಾರಾದ್ರು ಮನಸ್ಸಲ್ಲಿ ಅನ್ಕೊಂಡ್ರೆ, ಈ ಕಳ್ತನ ಮಾಡಿದ ಮೇಲೆ ಕಂಪ್ಲೇಂಟ್ ಕೊಟ್ಟರೆ ಹಿಡಿಯೋದು ಕಷ್ಟ. ಅವ್ರು ಹಿಡಿದ್ರೆ ಮತ್ತೆ ಉಳಿಸ್ಕೊಳ್ಳೋದು ಕಷ್ಟ. ಅವ್ರು ಇನ್ನೂ ಫೋನ್ ಮಾಡಿ ಬಿಡಿಸ್ಬಿಟ್ಟಿರ್ತಾರೆ. ಅಲ್ಲಿ ಕಷ್ಟಪಟ್ಟಿರೋದ್ರೆ ಅವ್ರು ಫೋನ್ ಕಾಲಿಂದ ಬಿಡುಗಡೆ ಆಗಿಬಿಡ್ತಾರೆ. ಅಲ್ಲಿ ಆ ಪದ್ಧತಿ ಇಲ್ಲ. ಕಳ್ತನ ಮಾಡಿರ್ತಾನೆ ಹಿಡಿಲಿಕ್ಕೆ. ಮತ್ತೆ ಏನ್ ಮಾಡ್ತಿದ್ದ ರಾಜ ಅಂತ ಹೇಳ್ತಾರೆ, ಅವನು ಯಾರಾದರೂ ತನ್ನ ಪ್ರಜೆಗಳಲ್ಲಿ ಯಾರು ಮನಸ್ಸಿನೊಳಗೆ ಸುಳ್ಳು ಹೇಳಬೇಕು ಅಂತ ಅನಿಸಿದ್ರೆ, ಕಳ್ತನ ಮಾಡಬೇಕು ಅಂತ ಅನಿಸಿದ್ರೆ, ಈ ಕಾರ್ತವ್ಯ ರಾಜನ ಅವ್ರ ಮನಸ್ಸಿನೊಳಗೆ ಎಂಟರ್ ಆಗ್ತಿದ್ದನು. ಎಂಟರ್ ಆಗಿ ಬಿಲ್ಲು ಮಾಡ್ಕೊಂಡು ಇಟ್ಕೊತಾ ಇದ್ದನು. ತಮ್ಮ ಮಹಾರಾಜ ತಪ್ಪಾಯ್ತು ತಂದವರು ಬಿಡ್ತಿದ್ದಿಲ್ಲಂತ, ಆ ರೀತಿ ಅಲ್ಲೇ ಹೊಡೆದು ಬಿಡ್ತಿದ್ದ ಅಂತ ಶಕ್ತಿ ಇತ್ತಂತ. ಅಂಥ ಯೋಗಿ ಅವನು. ಇವತ್ತು ಕಂಪ್ಯೂಟರ್ ಅಲ್ಲಿ ನೋಡಿ, ರಿಮೋಟ್ ಕಂಟ್ರೋಲ್ ಕಾನ್ಸೆಪ್ಟ್ ಅದರಲ್ಲಿ ಬರುತ್ತೆ ನಮಗೆ. ರಿಮೋಟ್ ಕಂಟ್ರೋಲ್ ಒಳಗೆ ಹೋಗಿ ಪ್ರವೇಶ ಮಾಡೋ ಶಕ್ತಿ ಅವನಿಗಿತ್ತಂತ. ಹೀಗ್ರಿ ಎಂಥ ದೊಡ್ಡ ಪುಣ್ಯಾತ್ಮ ಅಂದ್ರೆ, ಹೌದು ಆ ಸುಮ್ಮನೆ ಬಂದಿದ್ದಲ್ಲ. ವಿಷ್ಣೋ ದತ್ತಾತ್ರೇಯ ನಾಮನಃ ಪ್ರಸಾದಾತ್ ಯೋಗ ವೀರ್ಯವಾನ್ ಆಚಾರ್ಯರ ಮಾತು. ಅವನು ದತ್ತಾತ್ರೇಯ ರೂಪದ ಭಗವಂತನ ಶಿಷ್ಯ. ಅವನು ದತ್ತಾತ್ರೇಯ ರೂಪದ ಭಗವಂತ ಯೋಗ ಪ್ರವರ್ತಕವಾದ ರೂಪ. ಸಾಕ್ಷಾತ್ ಶಿಷ್ಯ ಇವರು, ಒಳ್ಳೆ ಯೋಗಿ ಆಗಿಬಿಟ್ಟಿದ್ದ ಅಂತ ಶಕ್ತಿ ಇತ್ತು ಅಂತ ಹೇಳ್ತಾರೆ. ರಾಘವೇಂದ್ರ ಸ್ವಾಮಿಗಳು ವಾದಿರಾಜ ಸ್ವಾಮಿಗಳು ಅಂತ ಏನ್ ಮಾಡ್ತಿದ್ದಾರೆ ಇವತ್ತಿನ ದಿವಸ? ಎಲ್ಲಿ ಮಂತ್ರಾಲಯ, ಎಲ್ಲಿ ಬೆಂಗಳೂರು, ಎಲ್ಲೋ ಫಾರಿನ್ ನಲ್ಲಿರೋ ಜನ ರಾಯರ ಹೆಸರು ಹೇಳ್ತಾರೆ, ವಾದಿರಾಜ ಹೆಸರು ಹೇಳ್ತಾರೆ, ಆಪತ್ ಪರಿಹಾರ ಆಗಿಬಿಡುತ್ತೆ. ಎಲ್ಲಿಂದ ಸಾಧ್ಯವಾಯ್ತು ಇದು? ನಮಗಾಗ ಅರ್ಥ ಆಯ್ತು. ಯೋಗಿಗಳವರು ಅಪರೋಕ್ಷೀಕೃತ ಶ್ರೀಶಃ ಸಮುಪೇಕ್ಷಿತ ಭಾವಚಃ, ಯೋಗಿಗಳಿಗೆ ಇದು ಸಾಧ್ಯತೆ ಉಂಟು. ಆದ್ದರಿಂದ ಕಾರ್ತವ್ಯರಾಜರನೇ ಯೋಗಿಯಾಗಿದ್ದ, ಮನಸ್ಸು ಎಂಟರ್ನಾಗಿಬಿಟ್ಟು. ಇವತ್ತು ವಿಜ್ಞಾನಕ್ಕೆ ಸಾಧ್ಯವಾಗಿಲ್ಲ, ಅದನ್ನು ವಿಜ್ಞಾನಕ್ಕೆ ಸಾಧ್ಯವಾಗಿಲ್ಲ. ಮನಸ್ಸಿರೋಳೆ ಪ್ರವೇಶ ಮಾಡಿ ಮನಸ್ಸು ಬದಲಾಯಿಸ್ತಿದ್ದಂತೆ ಪುಣ್ಯಾತ್ಮ. ಅಂತ ಮಹಾನುಭಾವ. ಅದರ ಫಲವಾಗಿ ಮುಂದೆ ಆತ ಕೃಷ್ಣಾವತಾರವಾಗತಕ್ಕಂಥ ಹಿರಿಮೆ ಪಡೆದ ವಂಶದ ಪೂರ್ವಾಚಾರ್ಯ ಅಂತ ಒಬ್ಬ ನೆನೆಸ್ಕೊಂಡ್ಬಿಡ್ತಾನೆ. ಪೂರ್ವ ರಾಜರ್ಷಿ ಎನಿಸ್ಕೊತಾನೆ ಪುಣ್ಯಾತ್ಮ. ಪುರುವಂಶದೊಳಗೆ ಅನೇಕರು ಬರ್ತಾ 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 ಒಂದು ಕಾಲಕ್ಕೆ ಒಬ್ಬ ಮಹಾನುಭಾವ ದುಷ್ಯಂತ ಅಂತ ಬರ್ತಾನೆ. ದುಷ್ಯಂತ ರಾಜ ಬರ್ತಾನೆ. ಅವನು ಶಕುಂತಲೆಯನ್ನು ಮದುವೆ ಆಗ್ತಾನೆ. ತುಂಬ ದಿನ ಮದುವೆ ಆಗಿರ್ತಾನೆ, ಶಕುಂತಲೆ ಮದುವೆ ಆಗ್ತಾನೆ. ಶಕುಂತಲೆಯ ಮಗನಾಗಿ ಭರತ ಅಂತಕ್ಕಂಥ ಮಹಾನುಭಾವ ಹುಟ್ಟಿ ಬರ್ತಾನೆ. ಭರತ ಚಕ್ರವರ್ತಿ ಅನ್ನಿಸ್ತಕ್ಕಂಥ ಮಹಾನುಭಾವ. ಅಪ್ಪ ಚಕ್ರವರ್ತಿ ಅಲ್ಲ ದುಷ್ಯಂತ, ಭರತ ಚಕ್ರವರ್ತಿ. ಅಪ್ಪ ಫೇಮಸ್ ಸ್ಕೂಲ್ ಟೀಚರ್, ಮಗ ಡೈರೆಕ್ಟರ್ ಆಫ್ ಪೊಲೀಸ್ ಆಗ್ಬೋದು, ಬೇಕಾದ್ರೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಡೈರೆಕ್ಟರ್ ಆಗ್ಬೋದು. ಇವತ್ತು ಫಸ್ಟ್ ಇನ್ಸ್ಟೆನ್ಸ್ ಅದೊಂದು ಮಗ ಚಕ್ರವರ್ತಿ, ಅಪ್ಪ ರಾಜ ಆಗ್ತಾನೆ, ಒಳ್ಳೆ ರಾಜ, ಅದರ ಸಂಶಯ ಇರಲಿಲ್ಲ. ಅಂತ ದುಷ್ಯಂತ ರಾಜ ದೊಡ್ಡ ಸಾಧನೆ ಮಾಡದ, ಗುರುಗಳ ಅನುಗ್ರಹಕ್ಕೆ ಪಾತ್ರನಾದ, ಕಣ್ವರಿಂದ ಅನುಗ್ರಹೀತನಾದ, ತನಗೆ ಭರತ ಹುಟ್ಟಿ ಬಂದ. ಆ ಭರತನಿಂದ ವಿಶೇಷವಾದಂತಹ ಒಂದು ಅಭಿವೃದ್ಧಿ ಆಯಿತು ವಂಶಕ್ಕೆ. ಸರ್ವದಮನ ಅಂತ ಅವನ ಹೆಸರು ಬದಲಿ, ಸರ್ವದಮನ ಮಹಾಪರಾಕ್ರಮಿ, ಮುಂದೆ ಭರತ ಅಂತನ ಹೆಸರಾಯಿತು. ಅದರಿಂದ ಮುಂದೆ ಪಾಂಡವರೆಲ್ಲ ಭರತ ವಂಶದವರು ಅಂತ ಹೆಸರು ಬಂದ ಕಾರಣ ಆಯಿತು. ವಂಶದಲ್ಲಿ ಬಂದಿದ್ದಕ್ಕೆ ಅವರು ಭಾರತರು ಅಂತಲೇ ಹೆಸರಾಯಿತು. ಅವರ ಕಥೆ ಆಗಿದ್ದಕ್ಕೆ ಮಹಾಭಾರತ ಅಂತಲೇ ಹೆಸರಾಯಿತು. ಹೀಗೆ ಆ ಲಿಂಕ್ ಇದೆ, ಆ ಹೆಸರಿಗೂ ಮಹಾಭಾರತ ಕಥೆಗೂ ಲಿಂಕ್ ಇದೆ ಅಂತ ಮಹಾನುಭಾವ ಹುಟ್ಟಿ ಬಂದ. ಇನ್ನು ಮುಂದೆ ಅದೇ ವಂಶದಲ್ಲಿ ಹೋಗ್ತಾ ಹೋಗ್ತಾ ಒಬ್ಬ ಕುರು ಅಂತ ಒಬ್ಬ ರಾಜ ಬರ್ತಾರೆ. ಕುರು ಅಂತ ಅವನ ಹೆಸರು. ಆ ಕುರು ರಾಜ ನಿರ್ಮಾಣ ಮಾಡಿದ ಕ್ಷೇತ್ರವೇ ಕುರುಕ್ಷೇತ್ರ ಅಂತ ಹೆಸರಾಯಿತು. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುತ್ಸವ. ಆ ರಾಜ ನೋಡಿ ಪಾಪ ದೊಡ್ಡ ಯುದ್ಧರಂಗ ಕಟ್ಟಿಸ್ಬೇಕು ಅಂತ ಕಟ್ಟಿಸಿದ, ಬ್ಯಾಟಲ್ ಫೀಲ್ಡ್ ಮಾಡಿದ. ಆ ಬ್ಯಾಟಲ್ ಫೀಲ್ಡ್ ಯಾರಿಗಾಯ್ತು? ತನ್ನ ವಂಶದವರಿಗೆ ಆಗಬೇಕಾ? ಅವರೇ ಹೊಡೆದಾಗ ಸಾಯ್ಬೇಕಾ? ವಂಶ ದುರ್ವಂಶವಾಗಷ್ಟು ಎಟ್ಟು ಬಿಡಬೇಕಾ ಅದರೊಳಗೆ? ಏನು ಭಗವಂತನ ಸಂಕಲ್ಪ? ತನ್ನ ಅದೇ ರಾಜ ಮಾಡಿದಂತಹ ಕುರುಕ್ಷೇತ್ರ ಆತರ ವಂಶದ ಕ್ಷಯಕ್ಕೆ ಕಾರಣವಾಯಿತು ಅಂತ ಅರ್ಥ ಮಾಡಿಕೊಂಡ್ರೆ ದೇವರು ಯಾರ ಕಾಲು ಏನ್ ಮಾಡ್ತಾನೆ ಹೇಳೋದಕ್ಕೆ ಆಗೋದೇ ಇಲ್ಲ. ಆದ್ರೆ ಅದರಿಂದ ಅವನೇನೋ ಪಾಪ ಇಲ್ಲ, ಪಾಪ ಅವನು ತನ್ನಪಾನ ಸಾಧನೆ ಮಾಡಿದ. ಅದಕ್ಕೆ ಧರ್ಮಕ್ಷೇತ್ರ ಅಂತ ಬಿರುದು ಬಂತದ್ದು, ಧರ್ಮಕ್ಷೇತ್ರ. ಆತ ಯಾತಕ್ಕೆ ಮಾಡಿದ ಅಂತ ಹೇಳ್ತಾರೆ. ಆ ಧರ್ಮ ಕುರುಕ್ಷೇತ್ರಕ್ಕೆ ಎಷ್ಟು ಶಕ್ತಿ ಇದೆ ಅಂದ್ರೆ ಹೇಳ್ತಾರೆ. ಕುರುಕ್ಷೇತ್ರದಲ್ಲಿ ಹಿಂದೆ ತುಂಬಾ ನದಿ ಹರಿತಾ ಇತ್ತು, ಸರಸ್ವತಿ ನದಿ ಹರಿತಾ ಇತ್ತು. ವಿಶೇಷವಾಗಿ ಸರಸ್ವತಿ ನದಿ ಕುರುಕ್ಷೇತ್ರ ಮಧ್ಯೆ ಹರಿದೋದ್ರಕ್ಕಂಥ ನದಿ. ಅದು ಸಾರಸ್ವತ ಕ್ಷೇತ್ರ ಅಂತಾನೆ ಮೊದಲ ಹೆಸರಾಗಿದ್ದಾರೆ. ಇವಾಗ ಸರಸ್ವತಿ ನದಿ ಇಲ್ಲ ಅಲ್ಲಿ, ಇಲ್ಲಿ ನದಿಗಳೇ ಹೋಗ್ತಾ ಇದೆ. ಆ ನದಿಯಲ್ಲಿ ಸಿಗಬೇಕು, ಸುತ್ತಮುತ್ತ ನದಿಗಳಿರೋ ಪದ್ಧತಿನೇ ಬಿಟ್ಟು ಹೋಗ್ತಾ ಇದೆ. ಬೆಂಗಳೂರಲ್ಲೇ ನದಿ ಹರಿಯೋ ಜಾಗ ಇರೋದು, ಅರ್ಕಾವತಿ ಹರಿತಾ ಇತ್ತು. ಇವತ್ತು ಹೆಸರು ಕೂಡ ಕಾಣೋದಿಲ್ಲ, ಚರಂಡಿ ನೀರು ಕಾಣ್ತೇವೆ ಹೊರತು ಅರ್ಕಾವತಿ ನದಿನ ಕಾಣೋದೇ ಇಲ್ಲ. ನಾವು ಎಲ್ಲೋಯ್ತು ಅಂತ ಕೇಳಬೇಡಿ, ಅದು ಒಂದು ಕಾಲಕ್ಕೆ ಬತ್ತಿ ಹೋಯ್ತು ಅಂತ ಹೇಳುತ್ತೆ. ಬತ್ತಿ ಹೋಯ್ತಾ ನದಿ ಗುಪ್ತಗಾಮಿನಿಯಾಗಿ ಹೋಯ್ತೆ ಹೊರತು ಮೇಲಿಲ್ಲ. ಜನ ಏನು ತಿಳ್ಕೊಂಡಿದ್ರು ಗೊತ್ತಾ ಇದ್ರಲ್ಲ, ಏನೋ ಉಡಾಸು ಹೊಡಿತಾ ಇವರು, ಏನೋ ಕತೆ ಕಟ್ತಾರೆ ಅಂತ ತಿಳ್ಕೊಂಡಿದ್ರು. ಈ ಸೆಟಲೈಟ್ ಇಂದ ಫೋಟೋಸ್ ಎಲ್ಲ ತೆಗೆದ್ರಲ್ಲ, ಸಂಶೋಧನೆ ಮಾಡಿದೆಲ್ಲ ಹೇಳ್ತಾರೆ. ಸರಸ್ವತಿ ನದಿ ಇದ್ದಿದ್ದ ನಿಜ ಆದ ಲೊಕೇಟ್ ಮಾಡ್ತಾರೆ, ಟ್ರೇಸ್ ಮಾಡಿದ್ದಾರೆ. ಅದು ಪಾತ್ರ ಟ್ರೇಸ್ ಮಾಡಿ ಒಂದು ಮಾತು ಬಂದಿದೆ, ನೋಡಬೇಕಿತ್ತು ಪೇಪರ್ ಅನೌನ್ಸ್ ಮಾಡಿದ್ದಾರೆ. ಅದನ್ನ ಸರಸ್ವತಿ ನದಿ ಒಳಗೆ ಎಷ್ಟು ಹರಿತಾ ಇದೆ ಅಂತ ಕೇಳಿದರೆ, ಆ ನೀರು ಸರಿಯಾಗಿ ಉಪಯೋಗ ಮಾಡಿಕೊಂಡ್ರೆ ಇಡೀ ನಮ್ಮ ಭರತಖಂಡಕ್ಕೆ 10,000 ವರ್ಷ ನೀರು ಸಾಕಾಗುತ್ತೆ. 10,000 ವರ್ಷ ಅಷ್ಟು ನೀರು ಅದೊಳಗೆ ಇದೆ ಅಂತ. ಅಷ್ಟು ನೀರು ಒಳಗೆ ಹೋಗಿಬಿಟ್ಟಿದೆ. ಆ ಮೇಲಿನ ನೀರು ಒಳಗೆ ಹೋದ ಒಂದು ವಿಚಿತ್ರವಾದ ಸ್ಥಿತಿ. ಯಾತಕ್ಕೆಂದರೆ ಹೊರಗೆ ಜಾರ ಸರಸ್ವತಿ ಬತ್ತಿ ಹೋಯ್ತು, ಆ ನದಿನೂ ಬತ್ತಿ ಹೋಯ್ತು. ಕೊನೆ ಎಲ್ಲಿ ಜ್ಞಾನಕ್ಕೆ ಲೋಪ ಬರ್ತದೋ ಅಲ್ಲಿ ಎಲ್ಲವೂ ಲೋಪ ಆಗೇ ಆಗ್ತದೆ ಅಂತ. ಎಲ್ಲಿ ಮಹಾಭಾರತ ಹೇಳಿದ್ರೆ ಮಳೆ ಬರ್ತದೆ ಅಂತ ಒಂದು ಮಾತಿದೆ, ಏನಕ್ಕೆ ಕೇಳಿರ್ಬೇಕು. ಮಹಾಭಾರತ ಹೇಳಿದ್ರೆ ಮಳೆ ಬರ್ತದೆ. ಹಿಂದಿನ ಕಾಲಕ್ಕೆ ಹಳ್ಳಿಗರಿಗೆಲ್ಲ ಗೊತ್ತಿದ್ದ ಜಗದು, ಎಲ್ಲಾ ಜಾತಿಯವರು ಒಂದು ವಿಷಯ ಗೊತ್ತಿತ್ತು, ಮಳೆ ಇಲ್ಲ ಮಹಾಭಾರತ ಹೇಳಿಸಿ, ಅದು ವಿರಾಟ ಪರ್ವ ಹೇಳಿದ್ರೆ ಗ್ಯಾರಂಟಿ ಮಳೆ ಬರುತ್ತೆ ಅಂತ. ನಮ್ಮದಕ್ಕೆ ಅದು ಬಿಟ್ಟು ಹೋಯಿತು. ಕಟ್ಟೆ ಬೆಳೆ ಮದುವೆ ಮಾಡಿ ಮಳೆ ಬರುತ್ತೆ, ಇವರು ಬರ್ತಾ ಇರ್ತಾರೆ, ಇವರೇ ಕಟ್ಟೆಗಳು, ಇವರೇ ಬರವಣಿಗೆ ಮಾಡಿದ್ರೆ ಸಾಕಷ್ಟೆ, ಇದಕ್ಕಿಂತ ಕಟ್ಟೆಗಳು ಬೇಕೇನು, ಇದು ಬೇಕಾ ಇವರಿಗೆ, ಎಂತ ಹುಚ್ಚು ಜನ ಇದ್ದಾರೆ. ಹಿಂದಿನ ಕಾಲದ ಸಾಮಾನ್ಯ ಜನಗಳು ಪಾಪ ಓದಕ್ಕೆ ಬರೋಕೆ ಬರ್ತಿದ್ದಿಲ್ಲ ಅವರಿಗೆ, ಈ ಮಾತೇಳಿ ಮಾಡ್ತಿದ್ರು ಖಂಡಿತ ಬರ್ತಾ ಇತ್ತು. ಆ ಕಾಲ ಇವತ್ತು ಹೊರಟೋಗಿದೆ. ನಿಜವಾಗಲೂ ಮಹಾಭಾರತಕ್ಕೆ ಇರೋ ಅಧ್ಯಾತ್ಮ ಶಕ್ತಿ ಭಾರಿ ದೊಡ್ಡದು, ಅಂಥ ಶಕ್ತಿ ಅದಕ್ಕಿದ್ದೇ ಇದೆ. ಸುಮಾರು 2 ವರ್ಷಗಳ ಹಿಂದೆ ರಾಯಚೂರೊಳಗೆ ಸುಮಾರು ಆಗಸ್ಟ್ನಲ್ಲೂ ಮಳೆಯಾಗಿರಲಿಲ್ಲ. ಒಬ್ಬ ಶ್ರೀಪಾದಂಗಳವರು ಚಾತುರ್ಮಾಸ ಕೂತಿದ್ರೆ ಆ ಸಮಯಕ್ಕೆ ಏನಾಯಿತು, ಅಲ್ಲಿ ಉಪನ್ಯಾಸಕ್ಕೆ ಅಂತ ಪ್ರತಿಯೊಬ್ಬರು ಕರೆಸ್ತಾ ಇದ್ರು ಪಂಡಿತರುಗಳನ್ನು. ಅಲ್ಲಿ ಹೋದಾಗ ಸ್ವಾಮಿಗಳು ಹೇಳಿದರು, ಇಲ್ಲಿ ಮಳೆ ಇಲ್ಲ, 2 ದಿವಸ ಉಪನ್ಯಾಸ ಇತ್ತು ಅಷ್ಟೇ, ಬೇರೆ ಊರಿಗೆ ಹೋಗಬೇಕಾ 2 ದಿವಸ ಉಪನ್ಯಾಸ ಮಾಡಬೇಕಾಗಿತ್ತು, ಅದು ವಿರಾಟ ಪರ್ವ ಹೇಳಿಬಿಡಿ ಅಂತ ಸ್ವಾಮಿ ಹೇಳಿ, ವಿರಾಟ ಪರ್ವ ಹೇಳಿ ಅಂತ ಹೇಳಿ. ಅಂದರೆ ಮಹಾಭಾರತ ಮಹಿಮೆ ಹೇಳ್ತೇನೆ, ಆಶ್ಚರ್ಯವಾಗ್ತದೆ ನಿಮಗೆ. ಬಂದು ಹನಿ ಹೆಸರು ಕೂಡ ಇಲ್ಲ ಅಂತ ಅಂದ್ರೆ ಹೇಳಿ ಕೇಳಿ, ಮಳೆಗಾಲದಲ್ಲೇ ಸರಿ ಮಳೆ ಆಗದಿರೋ ಊರವೆಲ್ಲ ಕೂಡ, ಅದರಂತೂ ಮಳೆ ಇಲ್ಲ ಅಂತ ಆಗೋಗ್ಬಿಟ್ಟಿತ್ತು, ನೀರಿನ ಹಾಹಾಕಾರ ಇದ್ದ ಸಮಯ. 2 ದಿವಸ ಹೇಳಿದರೆ ಮೊದಲ ದಿವಸ ಆಯಿತು, ಮರು ದಿವಸ ಬೆಳಿಗ್ಗೆ ಸಾಯಂಕಾಲ ಮಂಗಳ, ಮಂಗಳವಾರ ಸಾಯಂಕಾಲ ಹಿಂದೆ ಹೇಳಿದ್ರೆ ಒಂದೇ ದಿವಸ ಹತ್ತೇನೆ, ಮರು ದಿವಸ ಬೆಳಿಗ್ಗೆ ನಾವು ಬಿಚ್ಚೆ ಆಗ್ತಾ ಇದೆ, ಜೋರೇ ಮಳೆ ಹೊಡಿತಾ ಇದೆ ಲೆಕ್ಕ ಹಾಕಿ ನೋಡಿ, ಅಷ್ಟೊತ್ತು ಕೂಡ ಮಳೆ ಹೊಡಿತದೆ. ಜನಗಳಿಗೆ ಆಶ್ಚರ್ಯ ನಂಬಲಿಕ್ಕೆ ಸಾಧ್ಯ ಇಲ್ಲ, ಇಂಥ ಒಂದು ಶಕ್ತಿ ಅದಕ್ಕಿದೆ. ಇದು ಯೋಚನೆ ಮಾಡಿದ್ರೆ ಗೊತ್ತಾಗ್ತದೆ, ಮಹಾಭಾರತವನ್ನು ವೇದವ್ಯಾಸ ಹೇಗಿಟ್ಟಿದ್ದಾರೆ ಗೊತ್ತಾ, ಸೈನ್ಸ್ ಫೇಲ್ ಆಗುತ್ತೆ ಇವತ್ತಿನ ದಿವಸ, ಆರ್ಟಿಫಿಷಿಯಲ್ ಬ್ರೈನ್ ತರಲಿಕ್ಕೆ ಅಂತ ಹೋಗ್ತಾರಲ್ಲ, ಇಷ್ಟು ಮಾಡಿ ತನ್ನ ತರಲಿಕ್ಕೆ ಕೊಟ್ಟಿಲ್ಲ, ಅನೇಕರಿಗೆ ಆಶ್ಚರ್ಯ ಆಗಿರ್ಬೋದು, ಯಾಕೆ ಪ್ರಯತ್ನ ಮಾಡ್ತಾ ಇಲ್ಲ ಇವರು, ಆರ್ಟಿಫಿಷಿಯಲ್ ಬ್ರೈನ್ ಯಾಕೆ ಪ್ರಯತ್ನ ಮಾಡ್ತಾ ಇಲ್ಲ ಅಂದರೆ ಒಂದು ರಿಸ್ಕ್ ಇದೆ ಅದರೊಳಗೆ. ಏನು ರಿಸ್ಕ್ ಗೊತ್ತೇನು, ಮಳೆ ಬಂತು ಬಂದುಬಿಡುತ್ತೆ, ಬೇಕಾದ್ರೆ ಬರದೆ ಹೋದರೆ ಈ ವರ್ಷ ಬರೋದಿಲ್ಲಲ್ಲ, ಇದು ಎಷ್ಟೋ ವರ್ಷ ಬರದಂತೆ ಮಾಡಿಬಿಡುತ್ತಂತ, ಆಮೇಲೆ ಆ ಡೇಂಜರ್ ಇದೆ ಅದರೊಳಗೆ, ಅದಕ್ಕೆ ಟ್ರೈ ಮಾಡೋಕ್ಕೆ ಹೋಗೋದಿಲ್ಲ. ವೇದವ್ಯಾಸರು ಪೈಸೆ ಖರ್ಚಿಲ್ಲ, ಮಹಾಭಾರತವನ್ನು ಕೇಳಿ ಸಾಕು ಮಳೆ ಬರುತ್ತೆ ಅಂತ ಹೇಳಿದ್ದ. ಮಹಾಭಾರತವನ್ನು ಕೇಳಿ ಅಂಥ ಒಂದು ಶಕ್ತಿ ಇರತಕ್ಕಂಥದ್ದು, ಸರಸ್ವತಿ ನದಿಯನ್ನೇ ಲೊಕೇಟ್ ಮಾಡಿ ಹೇಳಿದಂಥ ಅಪೂರ್ವವಾದಂಥ ಗ್ರಂಥ ಮಹಾಭಾರತ. ಸರಸ್ವತ ಕ್ಷೇತ್ರವನ್ನು ಹೇಳಿದ್ದು, ಮುಂದೆ ಅದರ ಹೆಸರು ಸಾಕಷ್ಟು ಕಡೆ ಬರುತ್ತೆ ಅಲ್ಲಿ ನೋಡೋಣಂತೆ. ಅಂಥ ಸರಸ್ವತಿ ತೀರದೊಳಗೆ ಅನೇಕ ಘಟನೆ ನಡೀತಾ ಇಂಟು. ಆ ಕುರುರಾಜ ಅಷ್ಟು ಬಾಡದ, ಆತನ ವಂಶದಲ್ಲಿ ಮುಂದೆ ಒಂದು ಕಾಲಕ್ಕೆ ಪ್ರತೀಪ ಅಂತ ಒಬ್ಬ ರಾಜ ಬಂದು, ಪ್ರತೀಪ ರಾಜ ಅಂತ ಒಬ್ಬ ರಾಜ ಬಂದು ತುಂಬ ಚೆನ್ನಾಗಿ ರಾಜ್ಯ ಆಡ್ತಾನಾತ, ಒಳ್ಳೆ ಹೆಸರು ಮಾಡ್ತಾನೆ. ಆತನ 3 ಜನ ಮಕ್ಕಳಾಗ್ತಾರೆ, ದೇವಾಪಿ, ಬಾಲ್ಹೀಕ, ಶಂತನು ಅಂತ 3 ಜನ ಮಕ್ಕಳು. ಅದರಲ್ಲಿ ಬಾಲ್ಹೀಕ ರಾಜ ವಂಶಕ್ಕೆ ಹಿರಿಯವರು, ಬಾಲ್ಹೀಕ ರಾಜ ಅವನು ಯಾರೋ ಅಲ್ಲ, ಗಾಳಿಯುತ ಪ್ರಹ್ಲಾದ ಬಾಲ್ಹೀಕ ರಾಯ ನೆನೆಸಿದನು. ಭಾಗವತ ಸಪ್ತಮ ಸ್ಕಂದದಲ್ಲಿ ಯಾವ ಪ್ರಹ್ಲಾದರ ಕಥೆ ಕೇಳ್ತೇವಲ್ಲ, ಆತನೇ ಬಾಲ್ಹೀಕ ರಾಜನಾಗಿ ಹುಟ್ಟಿದ ದ್ವಾಪರಯುಗದ ಕಾಲ. ಮಹಾನುಭಾವ, ಅಂತ ಪುಣ್ಯಾತ್ಮ ಅವತಾರ ಮಾಡ್ತಿರ್ಲಿಕ್ಕೇನೆ ಎಂಥ ತೇಜಸ್ವಿಯಾಗಿದ್ದ, ಎಷ್ಟು ಆತರ ತೂಕ ಇತ್ತು ಅಂದರೆ, ಏನೈವ ಜಾಯಮಾನೇನ ಸರಸಾ ಭೂರ್ವಿದಾರಿತ, ಭೂಮಿ ಸಿಡಿತಂತೆ ಅಂಥ ಬಲಿಷ್ಠವಾದಂಥ ಮಹಾವೀರ ಪ್ರಹ್ಲಾದ. ನರಸಿಂಹದೇವರನ್ನು ಕಂಡಂಥ ಪುಣ್ಯಾತ್ಮ, ಹಿರಣ್ಯಕಶಿಪೋ ಪುತ್ರ ಪ್ರಹ್ಲಾದೋ ಭಗವತ್ ಪ್ರಿಯ, ಆತ ಜನ್ಮ ವೈಷ್ಣವ ಅಂತ ಕರೆದಿದ್ದ, ಅಂತ ಮಹಾನುಭಾವ ಹುಟ್ಟಿದ. ಆತ ಈ ರಾಜ್ಯಕ್ಕೆ ಸೇರಲಿಲ್ಲ, ಆತ ಹಿರಿಯ ಈ ರಾಜ್ಯಕ್ಕೆ ಸೇರಲಿಲ್ಲ, ಯಾಕಂದ್ರೆ ಆತನ ತಾಯಿಯನ್ನ ಪ್ರತಿಪ ಮದುವೆ ಆಗಬೇಕು ಕರಾರು ಮಾಡಿಕೊಂಡಿದ್ದಂತೆ. ಆ ರಾಜನಿಗೆ ಹೆಣ್ಣು ಕೊಟ್ಟ ರಾಜನಿಗೆ ಅವನಿಗೆ ಗಂಡು ಮಕ್ಕಳು ಇರಲಿಲ್ಲ ಅಂತ ಹೇಳಿರ್ತಾನೆ, ನಮ್ಮ ಮಗಳು ಮದುವೆ ಮಾಡ್ತೇನೆ, ಗಂಡು ಮಗು ಹುಟ್ಟು ನನಗೆ ಕೊಡಬೇಕು ಅಂತ ಕರಾರು ಮಾಡ್ಕೊಂಡಿರ್ತಾನೆ. ಹುಟ್ಟಿದ್ದ ಗಂಡು ಮಗು ಬಾಲ್ಯಕ ರಾಜನೇ, ಅದಕ್ಕೆ ಆತ ಆ ದೇಶಕ್ಕೆ ಸೇರಿಬಿಡ್ತಾನೆ. ಪಾಂಡವರ ಸಂತಾನೆ ಆತ ಹುಟ್ಟಿದ್ದಿಲ್ಲ, ಆದರೂ ಕೂಡ ಸೇರಿದ್ದು ಆ ವಂಶಕ್ಕೆ ಸೇರ್ತಾನಾದ್ರಿಂದ ಈ ವಂಶಕ್ಕೆ ಬರಲಿಲ್ಲ. ಆ ಯುದ್ಧದಲ್ಲಿ ಪಾಲ್ಗೊಳ್ಳುತ್ತಾನಂತ ಮುಂದೆ ಇದನ್ನು ಕಥೆ ನಾವು ಕೇಳಿದ್ವಿ. ಯುದ್ಧದಲ್ಲಿ ಈ ಥರ ರೋಲ್ ಇದೆ, ಬಹಳ ದೊಡ್ಡ ರೋಲ್ ಇದೆ ಈ ಥರದ್ದು, ಅದು ತಿಳ್ಕೊತೇವೆ. ಇದು ಬಾಲ್ಯಕ ರಾಜ. ಎರಡನೇವರು ದೇವಾಪಿ ಅಂತ, ಎರಡನೇವು ದೇವಾಪಿ ಅಂತ ಅವನ ಹೆಸರು. ಅವನು ಉತ್ತರಾಧಿಕಾರಿ ಆಗಬೇಕಾಗಿತ್ತು, ಆಗಲಿಲ್ಲ. ಯಾತಕ್ಕೆಂದರೆ ರಾಜ ಯೋಚನೆ ಮಾಡ್ತಾ ಇದ್ದ, ನನ್ನ ಕಾಲ ಆಗ್ತಾ ಬಂತು, ಇದು ಪಟ್ಟಾಭಿಷೇಕ ಮಾಡಬೇಕು, ದೇವಾಪಿ ಮಾಡಬಹುದಾ ಅಂತ ಯೋಚನೆ ಮಾಡಿಬಿಟ್ಟು ಸಭೆ ಸೇರಿಸಿದ್ರೆ. ಹಿಂದಿನ ಕಾಲದೊಳಗೆ ಸ್ವಂತ ಮಕ್ಕಳಿಗೆ ರಾಜ್ಯ ಕೊಡಬೇಕಾದ್ರೂ ಕೂಡ ಎಲ್ಲರ ಅಪ್ರೂವಲ್ ಬೇಕಾಗಿತ್ತು, ಅದಕ್ಕೆ ಜನಕ್ಕೆ ಗೊತ್ತಿಲ್ಲ ಅದೆಲ್ಲ ಕೂಡ. ಸುಮ್ಮನೆ ಬಾಯಿಮುಚ್ಚು ಬೈದು ಬಿಡ್ತಾರೆ, ಕಣ್ಣು ಮುಚ್ಚಿಕೊಂಡೆ ಹೊರತು ಆಗಲ್ಲ, ಇಲ್ಲ ಅವ್ರು ಸಭೆಯ ಒಪ್ಪಿಗೆ ತಗೊಳ್ಬೇಕು, ಜನಗಳು, ಮಂತ್ರಿಗಳು, ಋಷಿಗಳು, ಮುನಿಗಳು ಎಲ್ಲರೂ ಒಪ್ಪಬೇಕು ಅದಕ್ಕೆ, ಸಭೆ ಸೇರಿಸ್ತಾನೆ. ಹೀಗಾಗಿದೆ, ನನ್ನ ಮಗ ಹಿರಿಯ ಮಗನನ್ನು ಬಾಲ್ಯಕ ದೇಶಕ್ಕೆ ಕೊಟ್ಟಿದ್ದೇವೆ, ಬಾಲ್ಯಕರಾಜನಾಗಿದ್ದಾನೆ, ಎರಡನೇ ಮಗ ದೇವಾಪಿ ಉತ್ತರಾಧಿಕಾರಿ ಮಾಡಬೇಕು ಅಂತ ಯೋಚನೆ ಮಾಡಿದ್ದೇನೆ, ನೀವು ಅಭಿಪ್ರಾಯ ಏನು ಅಂತ ಕೇಳಿದ್ದೇನೆ. ಅವರೆಲ್ಲ ಹೇಳ್ತಾರೆ, ರಾಜ ಅದು ಸಾಧ್ಯ ಇಲ್ಲ ಅಂತ ಹೇಳಿಬಿಟ್ಟು ನೋಡಿ, ಜನಗ ನಿಜವಾದ ಪ್ರಜಾರಾಜ್ಯದ ಕಾನ್ಸೆಪ್ಟ್ ಅದರೊಳಗೆ ಸಾಧ್ಯ ಇಲ್ಲ, ಅದನ್ನು ಒಪ್ಪೋದಿಲ್ಲ ಅಂತ ಹೇಳಿಬಿಟ್ಟು. ಯಾತಕ್ಕೆ ಅಂತ ಕೇಳ್ತಾನೆ ರಾಜ. ಅದಕ್ಕೆ ಹೇಳ್ತಾರೆ, ನಿನ್ನ ಮಗ ದುಷ್ಟಾಂತ ನಾವು ಹೇಳ್ತಾ ಇಲ್ಲ, ಒಳ್ಳೆಯವನೇನೆ, ಅವನಿಗೊಂದು ರೋಗ ಇದೆ, ಅದಕ್ಕೆ ಅವನು ರಾಜನಾಗಬಾರದು ಅಂತ ಹೇಳಿಬಿಟ್ಟು. ಅವನೊಂದು ರೋಗ ಇದೆ, ಅಂದ್ರೆ ಎಷ್ಟು ತೀಕ್ಷ್ಣವಾಗಿ ವಿಮರ್ಶೆ ಮಾಡ್ತಿದ್ರು ರಾಜನ ಮಕ್ಕಳನ್ನು ಧೈರ್ಯ ವಿಮರ್ಶೆ ಮಾಡಿ ಸಭೆಯಲ್ಲಿ ಹೇಳೋಷ್ಟು ಧೈರ್ಯ ಅವರಿಗಿತ್ತು, ಸ್ವಾತಂತ್ರ್ಯ ಅವರಿಗಿತ್ತು. ಮತ್ತೆ ಯಾವುದೇ ಪತ್ರಿಕಾ ಸ್ವಾತಂತ್ರ್ಯಕ್ಕಿಂತ ಹೆಚ್ಚು ಸ್ವಾತಂತ್ರ್ಯವನ್ನ ಅಲ್ಲಿಯ ಜನ ಪಡೆದಿದ್ರು. ನನಗೆ ಸಾಧ್ಯ ಇಲ್ಲ ಅಂತ ಹೇಳಿದಾಗ ಕೇಳಿದ ರೋಗ ಇದೆ. ಏನ್ ರೋಗ ಅಂದ್ರೆ ಅವನು ಚರ್ಮ ರೋಗ ಇತ್ತು ಅಂತ. ಚರ್ಮ ರೋಗ ಇತ್ತು, ಚರ್ಮ ರೋಗದ ಬದುಕಬಾರದು ಅಲ್ಲ, ಅಧಿಕಾರಿ ಆಗಬಾರ್ದು ಅಲ್ಲ, ರಾಜನಾಗಬಾರ್ದು ಅವನಷ್ಟೇ, ರಾಜನಾಗಬಾರ್ದು. ಅದಕ್ಕೆ ಒಪ್ಪಿಗೆ ಕೊಡೋದಿಲ್ಲ ಅಂತ ಹೇಳಬೇಕು. ನೋಡಿ ಮಹಾಭಾರತ ಕಾಲ ಹೇಗಿತ್ತು ಅಂದ್ರೆ, ಚರ್ಮ ರೋಗ ಇದ್ರೆ ರಾಜನಾಗಬಾರ್ದು, ಒಂದು ಬುದ್ಧಿ ಇಲ್ಲದವರು ರಾಜನಾಗಬಹುದು ಅಂತ ಕಾಲ ಬಂದು ಬರ್ತಾ 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 ಒಬ್ಬ ಚೀಫ್ ಮಿನಿಸ್ಟರ್ ತಮಿಳ್ನಾಡಿಗೆ ಇದ್ದಾಗ ಅವನು ಪ್ಯಾರಾಲಿಸ್ ಬಂದು ಎಚ್ಚರಿಕೆ ಕೂಡ ಇದ್ದಿಲ್ಲ, ಸ್ಟಿಲ್ ಆತ ಚೀಫ್ ಮಿನಿಸ್ಟರ್. ಆ ಕಾಲ ಲೆಕ್ಕ ಹಾಕ ಎಸ್ ಟಿ ಸಿ ಆಗಿದ್ರೆ ಮನೆಗೊಳ್ಬಿಡ್ತಿದ್ದ, ಅಟೆಂಡ್ ಆಗಿದ್ರೆ ಮನೆಗೊಳ್ಬಿಡ್ತಿದ್ದ, ಚೀಫ್ ಮಿನಿಸ್ಟರ್ ಆಗಿದ್ರೆ ಕೂಡ್ಕೊಂಡ. ಇದೇ ಆಶ್ಚರ್ಯ, ಬಹುಶಃ ಜಗತ್ತಲ್ಲಿ ಇದಕ್ಕಿಂತ ಆಶ್ಚರ್ಯ ಘಟನೆ ಎಲ್ಲೂ ನಡೆಯಲು ಸಾಧ್ಯ ಇಲ್ಲ. ಅದಕ್ಕೆ ಕಲಿಯುಗ ಅಂತ ಅದಕ್ಕೆ ಕರೆದಿತ್ತು. ರಾಜನ ಮಗ ಎಲ್ಲ ಗಟ್ಟಿಮುಟ್ಟಾಗಿದ್ದ ಧರ್ಮಿಷ್ಠ, ಆದರೆ ಅವನಿಗೆ ಒಂದು ರೋಗ ಇದೆ. ಸಮಾಜದ ಯಾವುದೇ ಎಷ್ಟೋ ಸತ್ತು ನೋಡ್ತೇವೆ ಹೆಲ್ತ್ ಮಿನಿಸ್ಟರ್ ಅಂದ್ರೆ ಅವನ ಹೆಲ್ತ್ ಸರಿ ಇರೋದಿಲ್ಲ ಪಾಪ. ಹೆಲ್ತ್ ಮಿನಿಸ್ಟರ್ ಮಿನಿಸ್ಟರ್ ಪೇಷಂಟ್ ಆಗಿರ್ತಾರೆ. ಇದು ಸಮಾಜ ಅಂತ ಕೇಳಿ, ಇದು ನಿಜವಾದ ದುರಂತ. ಅದು ಆಗಿನ ಕಾಲಕ್ಕೆ ಎಂದೂ ಸಾಧ್ಯ ಇರಲಿಲ್ಲ. ಹೇಳ್ತಾರೆ ರಾಜ ಒಪ್ಕೋತಾನೆ, ಎಂಥ ಪುಣ್ಯಾತ್ಮ ಹೇಳಿದವರೆಲ್ಲ ಹೊರಗೆ ಹಾಕಿಬಿಟ್ಟು ಮಾಡಕ್ಕೆ ಹೋಗಲಿಲ್ಲ, ಆಯ್ತು ಒಪ್ಕೊಂಡ್ಬಿಟ್ಟಾನೆ. ಮಗ ಎಂಥ ಪುಣ್ಯಾತ್ಮ ಗೊತ್ತ, ಅವನು ಒಪ್ಕೊಂಡ್ಬಿಟ್ಟಂತ. ಹೌದು, ಸಭೆಯ ತೀರ್ಮಾನ ಒಪ್ತೇನೆ ಅಂತ ಹೇಳ್ತಾರೆ. ಇದು ಆ ಕಾಲದ ಒಂದು ಧಾರ್ಮಿಕ ಚಿತ್ರವನ್ನು ಕೊಡ್ತಾ ಇದೆ. ಪ್ರೊಟೆಸ್ಟ್ ಮಾಡೋ ಸಾಧ್ಯತೆನೇ ಇಲ್ಲ. ಧರ್ಮಕ್ಕೆ ಅಂತ ಮಹತ್ವ ಇತ್ತು, ನ್ಯಾಯಾಂಗ ದೊಡ್ಡದು ಅಂತ ಹೇಳ್ತೇವಲ್ಲ, ನ್ಯಾಯಕ್ಕೆ ತಲೆ ಬಾಗಲೇಬೇಕು ಅಂತ ಒಪ್ಕೊಂಡ್ಬಿಟ್ಟು ಅವನು ತಪಸ್ಸು ಹೊರಟೋಗ್ಬಿಟ್ಟಂತೆ. ಮನೆ ಬಿಟ್ಟು ಹೊರಟುಬಿಟ್ಟೆ, ತಪಸ್ಸು ಮಾಡ್ಲಿಕ್ಕಿಂತ ಹೊರಗೊಟ್ಟು ಹಿಮಾಲಯ ಪರ್ವತ ಸೇರ್ಕೊಂಡ್ಬಿಟ್ಟು ತಪಸ್ಸು ಮಾಡ್ತಾ ಕೂತನ. ಅವನ ತ್ಯಾಗ ವ್ಯರ್ಥವಾಗಲಿಲ್ಲ, ಅವನ ಧರ್ಮ ಬುದ್ಧಿ ವ್ಯರ್ಥವಾಗಲಿಲ್ಲ. ಅವನೆಲ್ಲೋ ಹೋದ ಅಂತ ತಿಳ್ಕೊಂಡ್ಬಿಡಬೇಡಿ, ಇವತ್ತಿಗೂ ಇದ್ದಾನೆ ಅಂತ ಮಹಾಭಾರತ ಹೇಳಿದೆ. ಇವತ್ತಿಗೆ ತಪಸ್ ಮಾಡ್ತಾನೆ ಇದ್ದಂತ. ಮಹಾಭಾರತ ರೆಫರೆನ್ಸ್ ಭಾಳ ಅಪೂರ್ವ ಇತ್ತು. ಈ ಕಲಿಯುಗೆಲ್ಲ ಮುಗಿಯುತ್ತಲ್ಲ, ಮುಂದೆ ರಾಜವಂಶಗಳು ಮತ್ತೆ ಪ್ರಾರಂಭವಾಗುತ್ತೆ, ಚಂದ್ರವಂಶ ಮತ್ತೆ ಮುಂದುವರಿಯುತ್ತೆ. ಅವಾಗ ಮೊದಲ ರಾಜ ದೇವಾಪಿ, ಇವನೇ ಮೊದಲ ರಾಜನಾಗ್ತಾನೆ ಅಂತ ಹೇಳಿ. ದೇವಾಪಿ ಫಸ್ಟ್ ಟೆಂಪರರ್ ಆಗೋದು ಅವನೇ, ದೇವಾಪಿ ಆಗ್ತಾನೆ. ವಿಷ್ಣು ಪುರಾಣದಲ್ಲಿ ಬರ್ತದೆ, ಮಹಾಭಾರತದಲ್ಲೂ ಕಥೆ ಬರ್ತದೆ. ಅಲ್ಲ ಸ್ವಾಮಿ, ಚರ್ಮ ರೋಗ ಇದ್ರೆ ಆಗಬಾರದು ಅಂತ ಹೇಳಿದ್ದೀರಿ, ಮತ್ತೆ ಅವನೇ ಆಗ್ತಾನೆ ಅಂತ ಹೇಳ್ತಿರಲ್ಲ ಅಂತ ಕೇಳಿದರೆ, ಅಲ್ಲಿ ಹೇಳ್ತಾರೆ ಅಷ್ಟೊತ್ತಿಗೆ ರೋಗ ವಾಸಿ ಮಾಡ್ಕೊಂಡು ಬರ್ತಾನ ಅವನು ಅಂತ ಹೇಳಿದ. ಆದ್ರಿಂದ ಕಾನೂನು ಭಂಗವಾಗಲಿಲ್ಲ. ಅವರೇನು, ಅವನು ಆಗಬಾರದು ಅಲ್ಲ, ರೋಗ ಇದೆ ಆಗಬಾರ್ದಷ್ಟೇ. ರೋಗ ಹೋಯ್ತು ಆಗ್ಬೋದು, ಏನು ತೊಂದರೆನೇ. ಅವನು ದೊಡ್ಡ ಸಾಧನೆ ಮುಂದೆ ರಾಜನಾಗೇ ಆಗ್ತಾನೆ, ತಲೆಬಾಗಿಯೇ ಬಾಗ್ತಾನೆ. ಅದಕ್ಕೆ ಶಾಸ್ತ್ರ ಹೇಳೋದು ಧರ್ಮವು ರಕ್ಷತೆ ರಕ್ಷಿತ, ಧರ್ಮಕ್ಕೆ ತಲೆಬಾಗಿ ಧರ್ಮ ನಿಮ್ಮನ್ನು ಕೈ ಬಿಡೋದಿಲ್ಲ ಅಂತ ಹೇಳ್ತಾರೆ. ನಮ್ಮಲ್ಲೂ ಅಷ್ಟೇ, ಸರೆಂಡರ್ ಆಗು ನಿಮ್ಮನ್ನು ಕಾಪಾಡ್ತೇವೆ ಅಂತ ಹೇಳ್ತಾರೆ. ಇವತ್ತು ವೀರಪ್ಪನಂತವರಿಗೆ ಚಾಲೆಂಜ್ ಕೊಡಬೇಕಾದ್ರೆ ಗುರುದವ್ರಿಂದ ಹೇಳ್ಬೇಕು ಲೆಕ್ಕಾಗಿ ಎಲ್ಲ ನಿನ್ನ ಕ್ಷಮಿಸ್ತೇವೆ ಅಂತ ಹೇಳಿದ್ರೆ ಧರ್ಮ ಭಾರಿ ದೊಡ್ಡದು. ಅಪರಾಧ ಸಹಸ್ರಾಣಿ ಕ್ರಿಯಂತೆ ಅಹರ್ನಿಶಮ್ಮಯ ತಾನಿ ಸರ್ವಾಣಿ ದೇವೇಶ ಸಮಸ್ವ ಪುರುಷೋತ್ತಮ. ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮ ಪಾಪ ಸಂಭವ ರಾಹಿಮಾಂ ಕೃಪಯಾ ದೇವ ಶರಣಾಗತ ವತ್ಸಲ. ದೇವರಿಗೆ ಸರೆಂಡರ್ ಆಗಿ ಪರಮಾತ್ಮ ಖಂಡಿತ ಕಾಪಾಡ್ತಾನೆ. ಅವನು ದೇವಾದ ಉದ್ಧಾರವಾದ, ವಾಪಸ್ ಬಂದ, ರೋಗ ಹೋಯಿತು ಅಲ್ಲ, ರಾಜನೇ ಆಗ್ತಾನೆ, ಚಕ್ರವರ್ತಿ ಆಗ್ತಾನೆ. ಮುಂದೆ ಕೊನೆಯೇ ಉಳಿದಿದ್ದು ಶಂತನು ರಾಜ, ಮೂರನೇ ಮಗ ಅವನು ಶಂತನು ರಾಜ. ಆತನಿಗೆ ಪಟ್ಟ ಕಟ್ಟಬೇಕು ಅಂತ ತೀರ್ಮಾನ ಮಾಡ್ತಾ ಇದ್ದ. ಶಂತನವಿಗೆ ಪಟ್ಟ ಕಟ್ಟಬೇಕು ಅಂತ ಹೊರಟ. ಶಂತನು ರಾಜ ಸಾಮಾನ್ಯನಲ್ಲ, ಸಾಕ್ಷಾತ್ ವರ್ಣನ ಅವತಾರ ಅಂತ ಕರೆದಿದ್ದ. ವರ್ಣನ ಅವತಾರವೇ ಶಂತನು ರಾಜ, ಭಾರಿ ಪುಣ್ಯಾತ್ಮ. ಶಂತನು ರಾಜನಿಗೆ ಶಂತನು ಅಂತ ಯಾತಕ್ಕೆ ಹೆಸರು ಬಂತು ಅಂತ ಮಹಾಭಾರತ ಹೇಳುತ್ತೆ. ಶಂತನು ರಾಜ ಶಂತನು ಅಂತ ಯಾತಕ್ಕೆ ಕರಿತಿದ್ರು ಅಂದರೆ ಆತ ಭಾರಿ ಭಾರಿ ಸಿದ್ಧಿ ಪಡೆದಂಥ ವ್ಯಕ್ತಿಯು, ಭಾರಿ ಸಿದ್ಧಿ ಪಡೆದವರು. ಆತ ಹೇಗೆ ಹುಟ್ಟಿ ಬಂದ ಅಂತ ಹಿನ್ನೆಲೆ ಬೇರೆ ಹೇಳುತ್ತಾರೆ. ಒಂದು ಸಲ ಸೂರ್ಯಗ್ರಹಣ ಚಂದ್ರಗ್ರಹಣ ಗ್ರಹಣಗಳು ಬರುತ್ತಲ್ಲ, ಅದು ಪರ್ವಕಾಲ ಅಂತ ಕರೀತಾರಲ್ಲ. ಆ ಕಾಲದಲ್ಲಿ ತುಂಬ ಶ್ರೇಷ್ಠವಾದ ಸ್ನಾನ ಅಂದರೆ ಗಂಗಾಸಾಗರ ಸಂಗಮದಲ್ಲಿ ಸ್ನಾನ ಮಾಡೋ ತುಂಬ ಪುಣ್ಯಕಾಲ ಅಂತ ಕರೆದಿದೆ. ಗಂಗೆಯಲ್ಲಿ ಸಮುದ್ರ ಸೇರುತ್ತಲ್ಲ, ಆ ಜಾಗದಲ್ಲಿ ಸ್ನಾನ ಮಾಡಿದರೆ ಗ್ರಹಣ ಕಾಲಕ್ಕೆ ತುಂಬ ಶ್ರೇಷ್ಠ ಅಂತ ಕರೆದಿದ್ದಾರೆ. ಅದಾಗದೆ ಹೋದರೆ ಬರೀ ಸಮುದ್ರ ಸ್ನಾನ ಮಾಡಿ ಅಂತ ಹೇಳಿದ್ದಾರೆ. ಅದಾಗದೆ ಹೋದರೆ ಗಂಗಾ ಸ್ನಾನ ಮಾಡಿ ಅಂತಾರೆ. ಅದಾಗದೆ ಹೋದರೆ ಯಾವ ನದಿಯಲ್ಲಿ ಸ್ನಾನ ಮಾಡಿ ಅಂತಾರೆ. ಅದು ಆಗದೆ ಹೋದರೆ ಬಾವಿಯಲ್ಲಿ ಸ್ನಾನ ಮಾಡಿ ಅಂತಾರೆ. ಅದಾಗದೆ ಹೋದರೆ ಮನೆಯಲ್ಲಿ ಸ್ನಾನ, ಒಂದು ಸ್ನಾನ ಮಾಡಿ ಕೊನೆ ಪಕ್ಷ ಅಂತ. ಅದು ನಮಗೆ ಸಾಧ್ಯ ಇಲ್ಲ, ಅವರು ಇವ್ರ ಪದ್ಧತಿ. ಪಾಪ ಗ್ರಹಣ ಕಾಲಕ್ಕೆ ಸ್ನಾನ ಅಂದರೆ ಭಾರಿ ಪುಣ್ಯ. ಬ್ರಹ್ಮದೇವರು ಮಾಡಿ ತೋರಿಸ್ತಾರೆ ಅರ್ಥ ಮಾಡ್ಕೋದು, ಗಂಗಾಸಾಗರ ಸಂಗಮ ಸ್ನಾನಕ್ಕೆ ಅಂತ ಬಂದರಂತೆ. ಪರ್ವಕಾಲದಲ್ಲಿ ಯಾವಾಗಲೂ ಸಮುದ್ರ ಉಕ್ಕಿ ಇರ್ತದೆ, ಭಾರಿ ಜೋರ ಜಾಸ್ತಿ. ಆಗ ಏನಾಯ್ತು, ಅವ್ರು ಬರ್ತಿರ್ಲಿಕ್ಕೆ ಸರಿಯಾಗಿ ಸಮುದ್ರದಿಂದ ಒಂದು ಹನಿ ನೀರು ಹಾರಿ ಬ್ರಹ್ಮದೇವರ ಮೇಲೆ ಬಿತ್ತಂತೆ. ಒಂದು ಹನಿ ನೀರು ಹಾರಿ ಬ್ರಹ್ಮದೇವರ ಮೇಲೆ ಬಿತ್ತು. ಕಷ್ಟ ಬ್ರಹ್ಮದೇವರು ನೋಡಿದರು, ಶಾಪ ಕೊಟ್ಟೇ ಬಿಟ್ಟಿರಂತ. ಶಶಾಪ ಚತುರ್ಮುಖ ಅಂತ ಹೇಳಿದ್ದಾರೆ. ಬ್ರಹ್ಮದೇವರು ಶಾಪ ಕೊಟ್ಟರು, ಕೆಲವು ಶಂತ ರಮಣ ರಾಜ ನೀನು ಎಷ್ಟು ದುರಹಂಕಾರಿ, ಯಾರ ಬಂದಿದ್ದಂತ ಜ್ಞಾನ ಇಲ್ಲ ನಿನಗೀಗ, ನೀರು ಹರಿಸ್ತಾ ಇದ್ದೀಯಾ, ಅದು ಶಿಕ್ಷೆ ಕೊಟ್ಟು ನೀನು ಭೂಲೋಕದಲ್ಲಿ ರಾಜನಾಗಿ ಹುಟ್ಟು. ಮೊದಲೊಬ್ಬ ರಾಜನಾಗಿ ಹುಟ್ಟು, ಇನ್ನೊಂದ್ಸರ್ತಿ ಮತ್ತೊಬ್ಬ ರಾಜನಾಗಿ ಹುಟ್ಟು, ಎರಡು ಜನ್ಮ ಹುಟ್ಟು ಅಂತ ಶಾಪ ಕೊಟ್ಟು ಬಿಟ್ಟು. ನೀವು ಕತೆ ಕೇಳ್ತಿದ್ರೆ ಭಾರಿ ಶಿಸ್ತು ಬಿಡ್ತದೆ ನಮಗೆ. ಏನು ಶಾರ್ಟ್ ಟೆಂಪರ್ ದೇವತೆಗಳೆಲ್ಲ ಕೂಡ ಒಂದು ಹನಿ ನೀರು ಬಿದ್ದಿಷ್ಟೆಲ್ಲ ಮಾಡಿಬಿಡ್ತಾರಲ್ಲ, ಈಗಿನ ಕಾಲಕ್ಕೆ ಬರಬೇಕಾಗಿತ್ತು. ಮೈ ನೀರು ಹನಿಯನ್ನು ಮೈ ಸುರಿಸೇ ಬಿಡ್ತಾ ಇರ್ಬೇಕಾದ್ರೆ ಬೈಲ್ಗನಿಯನ್ ಅಂತ ಕಾಲ ಇದು ಒಂದು. ಇಷ್ಟು ಜನ ಶಾರ್ಟ್ ಟೆಂಪರ ಅಂತ ಕೇಳಿದರೆ ಇದು ಯಾರು ಬಂದಿದ್ದಾರೆ ಲೆಕ್ಕ ಹಾಕ್ಬೇಕಾಗ. ಇವತ್ತು ಯಾರೋ ಒಬ್ಬನು ಹೊಡಿತಾರೆ, ಏನಾಗೋದೇ ಇಲ್ಲ, ಕೊಂದರು ಯಾರು ಕೇಳೋದಿರೋದಿಲ್ಲ. ರಾಜ ಮಹಾರಾಜರು ಬಂದ ಕಾಲಕ್ಕೆ ಒಂದು ಕಲ್ ಕೈ ವೆಪನ್ ಹತ್ತಿರ ಇದ್ರೆ ಸಾಕು, ಅವನ ಹತ್ರ ಹೊಡಿಬೇಕಾಗಿಲ್ಲ. ವೆಪನ್ ಹತ್ತಿರ ಇಟ್ಕೊಂಡ್ರೆ ಅರೆಸ್ಟ್ ಮಾಡಿ ಜನ್ಮ ಪೂರ್ತಿ ಅಂಕು. ಇವತ್ತು ನೋಡಿ ಎಷ್ಟು ಜನ ಒದ್ದಾಡ್ತಿದ್ದಾರೆ, AK-47 ಇಟ್ಕೊಂಡಿದ್ದಕ್ಕೋಸ್ಕರ ಇನ್ನೂ ಕೇಸ್ ನಡೀತಾ ಇದೆ, ಕೇಸ್ ನಡೀತಾ ನಡೀತಾ ಇದೆ. ಹೊಡೆದಿದ್ದಕ್ಕೆಲ್ಲ ಇಟ್ಕೊಂಡಿದ್ದಕ್ಕೆ ಯಾಕೆ ಇಟ್ಕೊಂಡಿ ಅಂತ ಕೇಳ್ತಾರೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ರಾಜ ಮಹಾರಾಜರು ಹೇಗೆ ನಡ್ಕೋಬೇಕು, ಬ್ರಹ್ಮದೇವರು ಯಾರು ಗೊತ್ತೇನು. ಶೇಷಾಹಿ ವೈರಿ ಶಿವಶಕ್ರಮನು ಪ್ರಧಾನ ಚಿತ್ರೋರು ಕರ್ಮ ರಚನಂ ಯದಪಾಂಗಲೇಶಂ ಆಶ್ರಿತ್ಯ ವಿಶ್ವಬಖಿಲಂ ವಿದಧಾತಿ ಧಾತ ಸ್ಥಿರ್ಯತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ವಿಶ್ವದ ಸೃಷ್ಟಿಕರ್ತರು, ಜಗತ್ತಿನ ಪಿತಾಮಹರವರು, ಅಂಥವ್ರು ಬಂದ ಕಾಲಕ್ಕೆ ಡಿಸೆನ್ಸಿ ಬೇಡವ ಇವನಿಗೆ. ಮಡಿಯಿರೋದು ಹನಿ ನೀರು ಸೇರಿಸಿ ಎಷ್ಟು ಬರೋದು, ಸಾಗುಣ ಸ್ನಾನ ಮಾಡ್ಕೊಂಡು ಬರ್ತಿರ್ತಾವೆ ಹನಿ ಸೇರಿಸಿ ನೋಡೋಣ ಅಂತ ಗೊತ್ತಾಗ ಪರಿವಾರ ಅದಕ್ಕೆ ಸುಮ್ಮನೆ ಹೋದ್ರೆ ಪರಿವಾರದ ಎತ್ತ ಹೋದ್ರು ಬಿಡ್ತಾರೆ, ನೀರು ಸೇರಿಸಿದ್ರೆ ಕತೆ ಮುಗಿತೀವಿ ನಾವು ಅವಸ್ಥೆ. ಇವತ್ತು ಅಂಥವ್ರು ಬ್ರಹ್ಮದೇವರಿಗೆ ಹೀಗೆ ಮಾಡಿದರೆ ಏನಾಗಬೇಕು? ಶಾಪ ಕೊಟ್ಟರು, ಸಿಟ್ಟಿನಿಂದ ಕೊಟ್ಟ ಶಾಪ ಅಲ್ಲದು, ಅರ್ಥ ಮಾಡ್ಕೋಬೇಕು. ಬ್ರಹ್ಮದೇವರಿಗೆ ಸಿಟ್ಟ ಅಂದರೆ ಸಿಟ್ಟು ಗಿಟ್ಟರು ಬ್ರಹ್ಮದೇವಿ ಸಿಗೋದೇ ಇಲ್ಲ. ಸಿಟ್ಟು ಒಂದು ಚೂರು ಸಿಟ್ಟಿದ್ರು ಬ್ರಹ್ಮದೇವಿ ಸಿಗೋ ಬ್ರಹ್ಮ ರುಜುಗಳವರೆಲ್ಲ ಕೂಡ ರುಜುಗಳಿಗೆ ಒಂದು ದೋಷನೂ ಇಲ್ಲ. ಅವರಿಗೆ ಕಾಮ ಕ್ರೋಧ ಲೋಭ ಮೋಹ ಮದ ಭಕ್ತರ ಅವರಿಗಿಲ್ಲ, ಅಲ್ಲ ಅವ್ರ ಹೆಸರೇದರೂ ಬರಬಾರ್ದಂತ ಮಹಾನುಭಾವನೆ. ಅವರೇ ಸಿಟ್ಟು ಮಾಡಿಕೊಂಡ್ರೆ ಸಿಟ್ಟಲ್ಲ, ಪನಿಷ್ಮೆಂಟ್ ಕೊಟ್ರೆ ಜಡ್ಜು ಶಿಕ್ಷೆ ಕೊಡ್ತಾರೆ. ಆ ಸಿಟ್ಟಿನಿಂದ ಕೊಡೋದಿಲ್ಲ, ನ್ಯಾಯಕ್ಕೋಸ್ಕರ ಜಡ್ಜ್ಮೆಂಟ್ ಕೊಡ್ತಾರೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಬ್ರಹ್ಮದೇವರಿಗೆ ವರ ಕೊಟ್ಟರು ಅವರಿಗೆ ಲೇಪ ಇಲ್ಲ, ಶಾಪ ಕೊಟ್ಟರು ಅವರಿಗೆ ಲೇಪ ಇಲ್ಲ. ಜಡ್ಜ್ಮೆಂಟ್ ಕೊಡೋದಕ್ಕಿರೋ ಮಹತ್ವ ಬೈದ್ರೆ ಇಲ್ಲ, ಬೈತಾನೆ. ಇವ್ರು ಹೊಡೆದಾನು ತಿರುಗಿ ಹೊಡೆದು ಬಿಡ್ತಾನೆ, ಕೋರ್ಟ್ ಕೇಸ್ ಹಾಕ್ತಾರೆ. ನ್ಯಾಯಾಧೀಶ ಹ್ಯಾಂಗ್ ಮಾಡಿ ಅಂತ ಆರ್ಡರ್ ಕೊಡ್ತಾನೆ, ಅವನಿಗೇನು ದೋಷನೇ ಇಲ್ಲ. ಯಾಕೆ? ಸರ್ಕಾರ ನೇಮಿಸಿದೆ ಅವನನ್ನು, ಜಡ್ಜ್ ಇರೋದೇ ಅದಕ್ಕೋಸ್ಕರ. ಆದ್ದರಿಂದ ಅವನಿಗೆ ಅವ್ ಬಾ ಒಳ್ಳೆ ನಿಷ್ಪಕ್ಷಪಾತಿ ಆದ ಜಡ್ಜು. ಜಡ್ಜ್ಮೆಂಟ್ ಬರೀಬೇಕಾದ್ರೆ ಕೂಡ್ಕೊಂಡು ಕಿರಿಸ್ಕೊಂಡು ಬರೆಯೋದಿಲ್ಲ ಅವನು, ಕಾಮ ಬರೀತಾನೆ. ಇವನು ಈ ರೀತಿ ಮಾಡಿದ್ದಾನೆ, ಈ ಶಿಕ್ಷೆ ಕೊಡತಕ್ಕದ್ದು ಅಷ್ಟೇ. ಮನೆ ಉದ್ವೇಗನೇ ಇಲ್ಲ, ಬ್ರಹ್ಮದೇವರು ಹಾಗೆ ಮಾಡ್ತಾ ಇದ್ದಾರೆ. ಬಿಟ್ಟುಬಿಡ್ಬೋದಲ್ಲ ಅಂದರೆ ನಮ್ಮ ಜನಕ್ಕೆ ಅದೊಂದು ದೊಡ್ಡ ಯೋಚನೆ. ಕ್ಷಮಿಸಿಬಿಟ್ರೆ ಆಗೋಯ್ತು, ಕ್ಷಮಿಸಿಬಿಟ್ರೆ ಆಗೋಯ್ತಲ್ಲ. ನಮಗೆಲ್ಲ ಅರ್ಥ ಆಗುತ್ತೆ ಗೊತ್ತಾ, ಇದು ಯಾರೋ ಟೆಸ್ಟ್ ಮಾಡ್ಕೋತಾನೆ ರೋಗಿ, ಎಲ್ಲ ಟೆಸ್ಟ್ ಆಗಿಬಿಡುತ್ತೆ, ಕ್ಯಾನ್ಸರ್ ಅಂತ ಪ್ರೂವ್ ಆಗಿಬಿಡುತ್ತೆ. ಏನು ಮಾಡಬೇಕು ಡಾಕ್ಟ್ರೆ? ಬಿಟ್ಟುಬಿಡಿ ಡಾಕ್ಟ್ರೆ, ಪಾಪ ಹೋಗಲಿ, ಹೋಗ್ಲಿ ಹೋಗ್ಲಿ ಹೋಗಿ ಎವಳೋಗೋ ಹೋಗ್ತಾನೆ ಹೊರತು ಇಲ್ಲೇ ಇರೋದಿಲ್ಲ ಅವನು. ರೋಗನ ಕ್ಷಮಿಸೋದ್ರೆ ಏನರ್ಥ? ರೋಗನ ವಾಸಿ ಮಾಡಬೇಕೇ ಹೊರತು ಕ್ಷಮಿಸಬಾರ್ದು. ರೋಗ ಕೋಪ ದೋಷಗಳನ್ನು ಪನಿಷ್ ಮಾಡಬೇಕೇ ಹೊರತು ಬಿಡಬಾರ್ದು. ಇವತ್ತು ಇಗ್ನೋರ್ ಮಾಡಿದ ರೋಗ ಇಡೀ ದೇಹವನ್ನು ಹೇಗೆ ಕೊಂದು ಹಾಕುತ್ತೋ, ಇಗ್ನೋರ್ ಮಾಡಿದ ಪಾಪ ಬೆಳೀತಾ ಹೋಗುತ್ತೆ ಅಂತ ಹೇಳುತ್ತಾರೆ. ತುಂಬ ಜನಕ್ಕೆ ಕಾನ್ಸೆಪ್ಟೇ ಗೊತ್ತಿಲ್ಲ. ಜಗನ್ನಾಥದಾಸರು ತತ್ವ ಸ್ವಾಲಿಯ ಮಾತು ಹೇಳುತ್ತಾರೆ, ಬಹಳ ಅಪೂರ್ವವಾದ ಮಾತು ಹೇಳುತ್ತಾರೆ. ಶನೇಶ್ವರನ ಸ್ತೋತ್ರ ಮಾಡ್ತಾರೆ ಜಗನ್ನಾಥದಾಸರು, ಎಲ್ಲರೂ ಸ್ತೋತ್ರ ಮಾಡ್ತಾರೆ. ಕೇಳೋದು ನಮಗೆ ಗೊತ್ತೇನಂತ ಹೇಳಿಬಿಟ್ಟು, ದಯವಿಟ್ಟು ಪಾಪ ಬರಹಾಗ ಮಾಡು, ನಮ್ಮನ್ನು ಕಾಪಾಡಿಬಿಡು ಅಂತ ಎಲ್ಲರೂ ಕೇಳ್ತಾರೆ. ಜಗನ್ನಾಥ ಹಾಗೆ ಮಾಡೋದಿಲ್ಲ. ಶನೇಶ್ವರ, ನಾವು ಏನು ಶಿಕ್ಷೆ ನಾವು ಪಾಪ ಮಾಡಿದ್ದೇವಲ್ಲ, ಅದು ಕೆಟ್ಟದಾಗಬೇಕಲ್ಲ, ಬೇಗ ಮಾಡಿಬಿಡು ಮಹಾರಾಯ ಅಂತ ಕೇಳ್ತಾರೆ. ಇವು ಆಶ್ಚರ್ಯವಾಗ್ತದೆ, ಎಂಥ ಪ್ರಾರ್ಥನೆ, ಬೇಗ ಮಾಡಿಬಿಡು ಅದನ್ನು, ಏನು ಕೆಟ್ಟದಾಗಬೇಕು ಗೊತ್ತಿಲ್ಲ, ಮೊದಲು ಮಾಡಿಬಿಡು ಅದನ್ನು. ಯಾತಕ್ಕೆ ಕೇಳ್ತಾರೆ ಜಗನ್ನಾಥದಾಸರ ಹಾಗೆ? ಶನೇಶ್ವರ ಕೆಟ್ಟ ದೇವತೆ ಅಲ್ಲ, ಒಳ್ಳೆ ದೇವತೆ ಆತ, ನಮ್ಮ ಪಾಪಗಳನ್ನು ಬೇಗ ಪನಿಷ್ ಮಾಡಿಬಿಟ್ಬಿಡ್ತಾನಂತ. ಆದಷ್ಟು ಬೇಗ ಪನಿಷ್ ಮಾಡಿದರೆ ನಮಗೆ ಇಂಟ್ರೆಸ್ಟ್ ಕೊಡೋದು ಕಡಿಮೆ ಆಗ್ತದಾಗ, ಪಾಪ ತಡ ಆಗಿಬಿಟ್ರೆ ಇಂಟ್ರೆಸ್ಟ್ ಜಾಸ್ತಿ ಕೊಡಬೇಕಾಗ್ತದೆ, ಜನ್ಮಾಂತರ ಪಾಪ ಜಾಸ್ತಿ ಆಗಿಬಿಡ್ತದೆ. ಅದಕ್ಕೋಸ್ಕರ ಆದಷ್ಟು ಬೇಗ ಫೀಸ್ ವಿತ್ ಪೆನಾಲ್ ಫ್ರೀ ಕೊಡೋದಕ್ಕೆ ಮದ್ದೆ ಕೊಡಬೇಕು ಅಂತ ಹೋಗ್ತಾರೆ. ರಾಟೈತ್ ಮೊದಲು 8 ಬಿಲ್ ಕೊಡೋಕೆ ಹೋಗ್ತಾರೆ, ಡಿಸ್ಕನೆಕ್ಟ್ ಮಾಡಿಬಿಡ್ತಾರೆ. ಆಮೇಲೆ ಬೇಗ ಹೋಗ್ತಾನಲ್ಲ, ಪಾಪನ ಮೊದಲು ಅನುಭವಿಸಬೇಕು ಶಾಸ್ತ್ರ ಹೇಳುತ್ತದೆ. ಪಾಪ ಮೊದಲು ಅನುಭವಿಸ್ಬಿಡಿ, ಪುಣ್ಯ ನಿಧಾನ ಅನುಭವಿಸಿ. ಯಾಕೆ ಗೊತ್ತಾ? ಅದು ಮಲ್ಟಿಪ್ಲೈ ಆಗ್ತಾ ಇರ್ತದೆ. ಪುಣ್ಯ ಅನುಭವಿಸೋ ತಡ ಮಾಡಿದಷ್ಟು ಕೂಡ ಸಾಕಷ್ಟು ಬೆಳಕೋತ ಹೋಗಿಬಿಡುತ್ತೆ. ಪಾಪ ತರ ಅದು ಬೆಳೆದು ಬಿಡ್ತದೆ. ಆಮೇಲೆ ಅದು ಪಾಪ ಬೇಗ ಅನುಭವಿಸಿಬಿಡಿ, ಪಾಪ ಕಡಿಮೆ ಆಗಿಬಿಡುತ್ತದೆ. ಪುಣ್ಯ ಹಾಗೆ ಬಿಟ್ಟುಬಿಡಿ, ಹುಚ್ಚಾಬಟ್ಟೆ ಬೆಳೀತದೆ. ಹಾಗೆ ಮಾಡೋದಿಲ್ಲ, ಪುಣ್ಯ ಮಾಡಿ ಫಲ ತಕ್ಷಣ ಡ್ರಾ ಮಾಡಿಬಿಡ್ತೇವೆ. ಇಮಿಡಿಯೇಟ್ಲಿ ಪುತ್ರ ಪೌತ್ರ ಆಯುರ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಡ್ರಾ ಮಾಡಿಬಿಡ್ತೇವಲ್ಲ, ಪುಣ್ಯ ಜೀರೋ ಆಗಿಬಿಡ್ತದೆ, ಇರೋದೇ ಇಲ್ಲ ಪುಣ್ಯ. ಪಾಪ ಮಾತ್ರ ಮಲ್ಟಿಪ್ಲೈ ಆಗ್ತಾನೆ ಇರ್ತದೆ. ಆದ್ರಿಂದ ಕೊನೆ ಉಳಿಯೋದೇನು? ಬರೀ ಪಾಪೋಹಂ ಪಾಪಕರ್ಮ ಅಹಂ ಆಗಿಬಿಡುತ್ತೆ. ಈ ಶಾಸ್ತ್ರದ ಮಾತು ಬಹಳ ದೊಡ್ಡದು. ಪುಣ್ಯವನ್ನ ಅನುಭವಿಸ್ಲಿಕ್ಕೆ ಹೋಗಬೇಡಿ, ಹಾಗೆ ರಿಸರ್ವ್ ಮಾಡಿಬಿಡಿ. ಮಾಫಲೇಶು ಕದಾಚನ, ಪಾಪವನ್ನು ಅನುಭವಿಸಿಬಿಡಿ, ಒಳ್ಳೆ ವಿಶೇಷವಾದಂತಹ ಹಿರಿಮೆ ಬರ್ತದೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಅವ್ರು ಶಿಕ್ಷೆ ಯಾತಕ್ಕೆ ಕೊಡ್ತಾರೆ ಅಂದ್ರೆ ಬೇಗ ಅದರಿಂದ ಪಾರಾಗಿ ಬಿಡಲಿ ಅಂತ ಶಿಕ್ಷೆ ಕೊಡ್ತಾರೆ. ಇದೆಲ್ಲ ದೃಷ್ಟಿ ಅರ್ಥ ಮಾಡ್ಕೊಳ್ಳದೆ ಹೋದ್ರೆ ಬ್ರಹ್ಮದೇವರ ಪಾತ್ರ ತಪ್ಪಾಗಿ ತಿಳ್ಕೊಂಡಿವೆ ಅಂದ್ರೆ ಮಹಾಭಾರತ ಎಸೆನ್ಸೆ ಮಿಸ್ ಆದಾಗಲೆ. ಬ್ರಹ್ಮ ಯಾಕೆ ಬ್ರಹ್ಮಪಥಕ್ಕೆ ಬರೋದೇ ಭೀಮಸೇನ, ಆಮೇಲೆ ಹನುಮಂತನೇ ಭೀಮ, ಹನುಮಂತ ಮುಂದೆ ಬ್ರಹ್ಮನಾಗ್ತಾನೆ ಅಂತ ಜಗತ್ತಿಗೆಲ್ಲ ಗೊತ್ತು. ಭೀಮ ಮುಂದೆ ಬ್ರಹ್ಮನಾಗ್ತಾನೆ, ಅಂತಹ ಭೀಮನ ಪಾತ್ರ ಕೆಟ್ಟೋಗುತ್ತೆ. ಆಮೇಲೆ ಬ್ರಹ್ಮದೇವರಿಗೆ ರುಜುಗಳಿಗೆ ಎಂದೂ ಕೋಪತಾಪಾದಿಗಳು ಇಲ್ಲವೇ ಇಲ್ಲ. ಆದ್ದರಿಂದ ಅವರು ಕೊಟ್ಟದ್ದು ಪನಿಷ್ಮೆಂಟೇ ಹೊರತು ಬರೀ ಬೈಕೊಳ್ಳೋ ಕೆಲಸ ಮಾಡಲಿಲ್ಲ ಅವರು. ಅವ್ರ ಮಾತು ಅಂದರೆ ಮತ್ತೇನೆ, ಅಲ್ಲಿ ತಮಾಷೆ, ಗಂಗಾ ಸಾಗರ ಎರಡೂ ಸೇರ್ತಾ ಇದೆ, ಎರಡೂ ಸೇರ್ತಾ ಇದೆ. ಶಾಪ ಕೊಟ್ಟರು, ಶಾಪ ಸಮುದ್ರಕ್ಕೊಂದೇ ಕೊಟ್ಟರೆ ಹೊರತು ಗಂಗಾನದಿ ಶಾಪ ಕೊಡಲಿಲ್ಲ ಬ್ರಹ್ಮದೇವರು. ಗಂಡನೇ ಶಾಪ, ಹೆಂಡತಿ ಶಾಪ ಎಲ್ಲ ಹಾಗೆ ಮಾಡಿಬಿಟ್ರು. ಇದ್ಯಾತಕ್ಕೆ ಅಂತ ಪ್ರಶ್ನೆ. ಮಧ್ವಾಚಾರ್ಯರು ಎಷ್ಟು ಕೀನಾಗಿದ್ದು, ಯಾರು ಕವಿಗಳು ಯಾರು ಬರೋದಿಲ್ಲ ಅದನ್ನು. ಮಹಾಭಾರತದಲ್ಲಿ ಬಂದಿದೆ. ಆಚಾರ್ಯ ಒಬ್ಬರು ಹೇಳ್ತಾರೆ, ಗಂಗೆಗೆ ಶಾಪ ಇಲ್ಲ, ಸಮುದ್ರಕ್ಕೆ ಮಾತ್ರ ಶಾಪ. ಯಾತಕ್ಕೆ ಗೊತ್ತಾ? ನೀರು ಹಾರಿದ್ದು ಸಮುದ್ರ ನೀರೇ ಹೊರತು ಗಂಗೆ ನೀರು ಹಾರಲಿಲ್ಲ ಅವೇಲೆ ಅಂತ ಹೇಳ್ತಾರೆ. ಸಮ ಅಂತ ದೇವರಿಗೆ ಹೆಸರು. ಯಾರು ತಪ್ಪಾಡಿರ್ತಾ ಅವಿಗಂತ ಪನಿಷ್ಮೆಂಟ್, ಬೇರೆಯವ್ರ ಪನಿಷ್ಮೆಂಟ್ ಅಲ್ಲ. ಹುಡುಗ ಹಿಡ್ಕೊಂಡು ಹೋಗಿ ಹೋಗೇ ನಮ್ಮನ್ನ ಹೇಳ್ತಾರೆ, ಬಿಟ್ಬಿಟ್ಟು ನನ್ನ ಹಿಡ್ಕೊಂಡೋಗಿ ಪರವಾಗಿ ಅಂತ ಕೇಳಿದ್ರೆ, ಅವನ್ನೇ ಹಿಡ್ಕೊಂಡು ಹಿಡ್ಕೊಂಡು ಹೋಗೋದಿಲ್ಲ ನಾವು ಅಂತ ಹೇಳ್ತಾರೆ. ಬಂದು ಹೊರ ದಬ್ತಾರೆ ಅವನ್ನ, ಇವನು ಒಳಗೆ ಹಿಡ್ತಾರೆ ಹೊರಗೆ ದಬ್ತಾರೆ ಅವನನ್ನು ಪದ್ಧತಿ. ಅದಕ್ಕೆ ಹೆಂಡತಿ ತಪ್ಪು ಮಾಡಿಲ್ಲ, ಅವಳಿಗೆ ಶಾಪ ಇಲ್ಲ. ಗಂಡ ತಪ್ಪಾಡಿದ್ದಾರೆ, ಅದಕ್ಕೆ ಶಾಪ ಇದೆ. ಕೆಲವರು ಹಾಗೆ ತಿಳ್ಕೊಳ್ಳಿಲ್ಲ, ಓ ಹೆಂಗಸರಿಗೆ ಶಾಪ ಇಲ್ಲ ಅಂತ ತಿಳ್ಕೊಂಡ್ಬಿಟ್ರು ಪಾಪ. ಹೆಂಗಸರಿಗೆ ಶಾಪ ಇಲ್ಲ, ಏನು ಬೇಕಾದ್ರೂ ಮಾಡ್ಬೋದು ಅವರು. ಗಂಡಸರು ಹುಷಾರಾಗಿರ್ಬೇಕು, ಹೆಂಗಸರು ಹುಷಾರಾಗಿರ್ಬಾರ್ದು ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ತಪ್ಪದು, ತಪ್ಪು ಯಾರು ಮಾಡಿದ್ರೆ ಶಿಕ್ಷೆ ತಪ್ಪಿದ್ದಲ್ಲ, ಗಂಡಸೋ ಹೆಂಗಸೋ ಅವರವರ ಲೆಕ್ಕ ಇಲ್ಲ. ಆದರೆ ಏನೇ ಶಿಕ್ಷೆ ಕೊಟ್ಟರು ಕೂಡ ಒಳ್ಳೆಯವರ ಮೇಲೆ ಮಾತ್ರ ಅನುಗ್ರಹ ಇಟ್ಕೊಂಡೇ ಕೊಡ್ತಾರೆ, ಕೆಟ್ಟ ದೃಷ್ಟಿಯಿಂದ ಕೊಡೋದಿಲ್ಲ. ಆ ವರ್ಣದೇವರೇ ಮೊದಲಿಗೆ ಮಹಾಭಿಷಕ್ ಅಂತ ರಾಜನಾಗಿ ಹುಟ್ಟಿ ಬಂದರು. ಮಹಾಭಿಷಕ್ ಅಂತ ಒಬ್ಬ ರಾಜ ಭೂಲೋಕದೊಳಗೆ. ಮಹಾಭಿಷಕ್ ಬ್ರಹ್ಮದೇವರು ಅಭಿಷೇಕ ಮಾಡಿದಾಗಾಯ್ತಲ್ಲ, ಮಹಾ ಅಭಿಷೇಕ ಮಾಡಿದ ಪುಣ್ಯವನ್ನಿಂದ ಒಬ್ಬ ರಾಜನಾಗಿ ಹುಟ್ಟಿ ಬರುತ್ತಾರೆ, ತುಂಬ ದಿವಸ ರಾಜ್ಯವನ್ನು ಆಡುತ್ತಾರೆ. ಮುಂದೆ ಒಂದು ಸಲ ಆತ ಬ್ರಹ್ಮದೇವರ ಸಭೆಗೆ ಹೋಗಿರ್ತಾರೆ, ಬ್ರಹ್ಮದೇವರ ಸಭೆಗೆ. ಇವತ್ತು ಬೇರೆ ದೇಶಕ್ಕೆ ಕಾನ್ಫರೆನ್ಸ್ ಅಟೆಂಡ್ ಮಾಡಲಿಕ್ಕೆ ಹೋಗೋದು ಅಂದರೆ ಒಂದು ಪ್ರತಿಷ್ಠೆಯ ಸಂಕೇತ ತಾನೆ. ಇವತ್ತು ನಾವು ಭೂಲೋಕದಲ್ಲಿ ಸಮಯ ಪಟ್ಟರೆ ಆತ ಬ್ರಹ್ಮಲೋಕಕ್ಕೆ ಹೋಗಿದ್ದಂತೆ, ಎಂಥ ಇದ್ದಿತ್ತಾತ ರೆಪ್ಯೂಟೆಡ್ ರಾಜನಾಗಿದ್ದ ಪುಣ್ಯಾತ್ಮ ಅಂದರೆ. ಅಲ್ಲಿ ಸಭೆಯಲ್ಲಿ ಕೂತಿದ್ದಾನೆ, ಎಲ್ಲ ಸಭೆ ನಡೀತಾ ಇದೆ. ಆ ನಡೀತಿರೋ ಕಾಲಕ್ಕೆ ಸಭಾಮಂಟಪದಲ್ಲಿ ಗಂಗಾದೇವಿ ಪ್ರವೇಶ ಮಾಡಿದ್ರು. ಸಭಾಮಂಟಪದಲ್ಲಿ ಗಂಗಾದೇವಿ ಪ್ರವೇಶ ಮಾಡ್ತಾ ಇದ್ದಾರೆ. ಆಗ ಎಲ್ಲರೂ ಗಂಗಾದೇವಿಯನ್ನು ನೋಡ್ತಾರೆ. ಅಷ್ಟೊತ್ತಿಗೆ ಏನಾಯ್ತಾನೆ, ಜೋರಾಗಿ ಗಾಳಿ ಬೀಸುತ್ತೆ. ಗಾಳಿ ಬೀಸಿ ಗಂಗಾದೇವಿಯ ಸೆರಗು ಹಾರಿತಂತೆ ಕೆಳಗೆ, ಸೆರಗು ಕೆರಗೆ ಹಾರುತ್ತಾರೆ. ಕಷ್ಟ ಏನು ಮಾಡ್ತಾರೆ ದೇವತೆಗಳೆಲ್ಲ, ತಲೆ ತಗ್ಗಿಸಿಬಿಟ್ರೆ ನೋಡಿ ಸಭೆಯ ಡಿಸೆನ್ಸಿ ಅದು. ಒಂದು ಕಷ್ಟ ಕೆಳಗೆ ತಗ್ಗಿಸಿಬಿಡ್ತಾರೆ, ಇದು ನಿಜವಾದ ಅರ್ಥದಲ್ಲಿ ಮನುಷ್ಯ ಬದುಕಬೇಕಾದ ರೀತಿ ಅದು. ಕಷ್ಟ ಕೆಳಗೆ ಕಣ್ಣು ಹಾಕಿಬಿಟ್ರು ಸರಿಗೋಯ್ತು. ಆದರೆ ಮಹಾಭಿಷಕ್ ರಾಜ ಇದ್ನಲ್ಲ, ಆತ ಮಾತ್ರ ಗಂಗೆ ನೋಡ್ತಾನೇ ಇದ್ದಂತ ಹಾಗೆ. ಆತೊಬ್ಬ ಕೆತ್ತವನ್ನು ತಿಳ್ಕೊಂಡ್ಬಿಡಬಾರ್ದು. ಮತ್ತೆ ಯಾರು ಗೊತ್ತೇನಾತ, ವರ್ಣನೇ ಆತ. ಗಂಗಾದೇವಿ ಹೆಂಡತಿ ಪಾಪ, ತನ್ನ ಹೆಂಡತಿ ಬಂದಿದ್ದಾಳೆ ನೋಡಿದ, ಸೆರಗ ಹಾಡಿದ್ರು ನೋಡಿದ, ತನ್ನ ಹೆಂಡತಿ ತಾನೆ ಅಂತ ನೋಡಿದ. ಬ್ರಹ್ಮದೇವಿ ಈತನ ನೋಡಿದ, ಈತ ಹೆಂಡತಿ ನೋಡಿದ, ಈತನ ಬ್ರಹ್ಮದೇವರು ನೋಡಿದ್ರು. ತಕ್ಷ ಮತ್ತೆ ಶಾಪ ಕೊಟ್ರಂತೆ. ಹಲೋ ಮಹಾಭಿಷಕ್ ರಾಜ, ತುಂಬಿದ ಸಭೆಯಲ್ಲಿ ಹೆಂಡತಿ ಆದರೂ ಕೂಡ ಹಾಗೆ ನೋಡಬಾರ್ದು ಅಂತ ಹೇಳಿದ. ಇದು ಎಂಥ ಎಜುಕೇಷನ್ ಕೊಡುತ್ತೆ ಮಹಾಭಾರತ ನೋಡಿದ್ರೆ. ಇದು ಧರ್ಮ ಅಲ್ಲ, ನೀತಿ ಅಲ್ಲ, ಸಭೆ ಅದು. ನೀನು ಹೆಂಡತಿನೇ ಇರಬಹುದು, ಹಾಗೆ ನೋಡಕ್ ಬರೋದಿಲ್ಲ. ಉಳಿದವ್ರು ಮಾಡಿದ್ರೆ ಮಾಡಬೇಕಾಗಿತ್ತು. ನೀನು ಸಾವಿರ ಜನ ಸ್ಟೂಡೆಂಟ್ಸ್ ಇರ್ತಾರೆ, ಅಪ್ಪನೇ ಮೇಷ್ಟ್ರು, ಅವನ ಅಪ್ಪ ಅಂತ ಕರೆಯಾಗಿಲ್ಲ, ಸಾರ್ ಅಂತಾನೆ ಕರಿಬೇಕಲ್ಲ ಅವನು. ಅವನು ಮನೆಗೆ ಹೋದಾಗ ಅಪ್ಪ ಆಗ್ತೇನೆ ಅಲ್ಲಿ ಸಾರೆ. ಇಲ್ಲೇ ಅವಳು ಪ್ರಜೆಗೆ ಸಭೆ ಬಂದಿದ್ದಾಳೆ ಹೊರತು ಹೆಂಡತಿಯಾಗಿ ಬಂದಿಲ್ಲ. ನೋಡಿದ್ದಿ ತಪ್ಪಾಗಿದೆ, ಆದರೆ ಶಾಪ ಕೊಟ್ಟಿದ್ದೇನಲ್ಲ, ಶಂತನು ಎರಡನೇ ಜನ್ಮ ಹುಟ್ಟು ಅಂತೇಳಿ, ಅದನ್ನು ಸಕ್ಷ ಇಮಿಡಿಯೇಟ್ ಮಾಡ್ತೇನೆ, ಇಮಿಡಿಯೇಟಾಗಿ ಹುಟ್ಟು ಅಂತೇಳಿ ಮತ್ತೆ ಹುಟ್ಟಿ ಬಂದ ಅವನಿಗೆ. ಎರಡನೇ ಶಾಪಕ್ಕೆ ಇನ್ನೇನಲ್ಲ, ಇಮಿಡಿಯೇಟ್ ಎಫೆಕ್ಟ್ ಕೊಟ್ಟಿದ್ದೆ ಎರಡನೇ ಶಾಪ ಅಷ್ಟೇ. ಎಂದ್ ಬೇಕಾರಾಗ್ಬೋದಾಗಿತ್ತಲ್ಲ, ಟ್ರಾನ್ಸ್ಫರ್ ಆರ್ಡರ್ ಬಂದಿರುತ್ತೆ, ಹಾಗೆ ಇಟ್ಬಿಟ್ಟು ವರ್ಷಗಟ್ಟೆ ತೊಳೆದಿರ್ತಾನೆ ಬೇಕಾದ್ರೆ. ವಿತ್ ಇಮಿಡಿಯೇಟ್ ರಿಲೀವ್ ಆಗಂದ್ರೆ ಪ್ರಾಬ್ಲಮ್ ಬರುತ್ತೆ. ಆ ಥರ ಆಯ್ತು, ತಕ್ಷಣ ಹುಟ್ಟಬೇಕು ನೀನಿಗೆ. ಆ ಹುಟ್ಟುತ್ತಾನೆ ಅವನೇ ಶಂತನು ರಾಜ ಹುಟ್ಟಿ ಬಂದಾಯ್ತು. ಅಂದರೆ ಶಂದ ವರ್ಣನ ಎರಡು ಜನ್ಮಗಳಲ್ಲಿ, ಮೊದಲನೇ ಜನ್ಮ ಮಹಾಭಿಷಕ್ ಅವನು ರಾಜನೇ, ಎರಡನೇ ಜನ್ಮ ಶಂತನು ಪ್ರತೀಪನ ಮಗನಾಗಿ ಹುಟ್ಟಿ ಬಂದ ಒಳ್ಳೆ ಪುಣ್ಯಾತ್ಮ. ಅವನು ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಾ ಇದ್ದಾನೆ, ಅದರಿಂದ ಯೋಚನೆ ಇಲ್ಲ. ಸ್ವರೂಪದಲ್ಲಿ ದೊಡ್ಡ ದೇವತೆಯಾದ್ದರಿಂದ ಚೆನ್ನಾಗಿ ರಾಜ್ಯ ಆಡ್ತಾನೆ. ಅವನ ಜನನೇ ಶಂತನು ಶಂತನು ಅಂತ ಮೆಚ್ಚಿಕೊಂಡು ಕರೆದ್ರಂತೆ ಪಾಪ. ತಂದೆನೂ ಹೆಸರಿಟ್ಟಿದ್ದ, ಜನನು ಮೆಚ್ಚಿಕೊಂಡ್ರು ಶಂತನು ಶಂತನು ಅಂತ ಕರೆದ್ರು. ಯಾತಕ್ಕೆ ಅಂದರೆ ಮಹಾಭಾರತದಲ್ಲಿ ಹೇಳ್ತಾರೆ, ಅವನು ಸಿದ್ಧನಾದ ಯೋಗಿ ರಾಜ ಅವನು ಪಾಪ. ಯಂ ಯಂ ಕರಾಭ್ಯಾಂ ಸ್ಪೃಶತಿ ಜೀರ್ಣಂಸ ಸುಖಮಶ್ನುತೆ ಪುನರ್ಯುವಾಚ ಭವತಿ ನಾಮ್ನಾತಂ ಶಾಂತನಂ ವಿದುಃ. ಮಹಾಭಾರತದ ಶ್ಲೋಕ. ಆತ ತಮ್ಮ ಊರಿನ ಜನಗಳು ಇರ್ತಿದ್ರಲ್ಲ, ಮುದುಕರಿದ್ದೇ ಇರ್ತಾರೆ, ರಾಜ್ಯಾತ್ಮ ಮುದುಕರಿದ್ದೇ ಇರ್ತಾರೆ, ರೋಗಿಗಳು ಇದ್ದೇ ಇರ್ತಾರೆ. ಈ ರಾಜ ಎಂಥವನು ಗೊತ್ತೇನು, ಹಣ್ಣನ್ನು ಮುದುಕರು ಬಂದರೆ, ರೋಗಿಗಳು ಬಂದರೆ ಹತ್ರ ಹೋಗಿ ಕೈಯಿಂದ ಮುಟ್ತಿದ್ದಂತ ಅವನು, ಕೈಯಿಂದ ಮುಟ್ತಿದ್ದಂತೆ. ಎಂ ಎಂ ಕರಾಭ್ಯಾಮ ಸ್ಪೃಶತಿ, ಯಾರನ್ನ ಕೈಯಿಂದ ಮುಟ್ತಿದ್ನೋ ಅವನು ಏನಾಗ್ತಿತ್ತು ಗೊತ್ತಾ, ಅವನು ಮುದುಕ ಹೋಗಿ ತರುಣನಾಗಿಬಿಡ್ತೀನಿ ಇಮಿಡಿಯೇಟ್. ಎಂಥ ಮ್ಯಾಚ್, ಇವರು ತರುಣರು ಮುದುಕರಾಗಿಬಿಡ್ತಾರೆ ಇಮಿಡಿಯೇಟ್. ಇವ್ರು ಮುಟ್ಟಿಬಿಟ್ರೆ ಹುಡುಗ ಮುದುಕನಾಗಿಬಿಡು, ಹಣ್ಣಾಗಿಬಿಡ್ತಾರ ಆಫೀಸ್ಗೆ ಓಡಾಡಿ ವಾಪಸ್ ಬರೋ ಹೊತ್ತಿಗೆ ಹಣ್ಣಾದೆ ಅಂತ ತಿಳ್ಕೊತಾರಲ್ಲ, ಆ ಥರ ಆಗ್ತಾ ಇವರು ಹಣ್ಣಾಗ್ತಾರೆ. ಹಣ್ಣಾದ ಮುದುಕ ತರುಣನ ಮಾಡಿಬಿಡ್ತಾ ಇದ್ದ ಜನಗಳು ಸಾಲು ಸಾಲು ಮುಟ್ಟಿ ಅಂತ ಹೇಳಿಬಿಟ್ರು. ಎಂ ಎಂ ಕರಾಭ್ಯಾಂ ಸ್ಪೃಶತಿ ಜೀರ್ಣಂ ಸುಸುಖ ಮುಷ್ಣತೆ ಪುನರ್ಯುವಾಚ ಭವತಿ ನಾಮನಾಥಂ ಶಾಂತನಂ ವಿದುಹ. ಅಷ್ಟು ಮನಸ್ಸಿ ನೆಮ್ಮದಿ ಹಾಯ್ ಅನಿಸ್ತಾ ಇತ್ತಂತೆ ಪಾಪ. ಹಾಯ್ ಅನಿಸ್ತಾ ಇತ್ತು, ಅವನ ತಾರುಣ್ಯ ಬಂದು ಬಿಡ್ತಾ ಇತ್ತು. ಇಂಥ ಪವಿತ್ರವಾದ ವ್ಯಕ್ತಿತ್ವ ಆತನು. ಅದಕ್ಕೆ ಆತ ಶಾಂತತನು ಅಂತ ಹೆಸರು. ಶಾಂತತನು ಶಾರ್ಟ್ ಫಾರ್ಮಾಗಿ ಶಾಂತನು ಶಾಂತನು ಅಂತಾಗಿದೆ ಹೊರತು ಪೂರ್ತಿ ಹೆಸರು ಅದು. ಆಚಾರ್ಯ ಹೇಳ್ತಾರೆ, ಆತ ಎಷ್ಟು ಶಕ್ತಿ ಇತ್ತು ಅಂತ ಕೇಳಿದ್ರೆ, ಆತನಿಗೆ ರೋಗಿಗಳು ನಿರೋಗಿಗಳಾಗ್ತಾ ಇದ್ರು, ವೃದ್ಧರು ಸರಳರಾಗ್ತಾ ಇದ್ರು. ಅಂತ ಪುಣ್ಯಾತ್ಮರಾದ ರಾಜ ನಾಮನಾಥಂ ಶಾಂತನಂ ವಿದುಹು ಹೀಗೆ ಬದುಕ್ತಾ ಇದ್ದ. ಇದಕ್ಕೇನು ಕಾರಣ ಸುಮ್ಮನೆ ಹೇಳಲಿಲ್ಲ ಮಹಾಭಾರತ ಈ ಮಾತನ್ನ. ಆತ ಮುಟ್ಟಿದ್ರೆ ಮೈ ತಣ್ಣಗಾಗ್ತಿತ್ತಂತೆ. ಅದಕ್ಕೆ ಗೊತ್ತೇನು, ವರ್ಣನ ಅವತಾರ ಆತ ನೀರು ಬಿದ್ದರೆ ನಮಗೆ ತಣ್ಣಗನಿಸುತ್ತೆ, ಆತ ಮುಟ್ಟಿದ್ರೆ ಯಾಕೆ ತಣ್ಣಗಾಗಬಾರ್ದು. ಆತ ಮುಟ್ಟಿದ ತಣ್ಣಗಾಗಲಿಕ್ಕೆ ಕಾರಣ ಹನಿ ನೀರಿಗೆ ಶಕ್ತಿ ಇದ್ದಾಗ ಸಮುದ್ರ ರಾಜನ ಅಭಿಮಾನಿ ದೇವತೆ ಪಾಪ ಆತ ತಣ್ಣಗಾಗ್ತಾ ಇತ್ತು. ಮತ್ತೆ ಯಾಕೆ ಯೌವನ ಬರ್ತಿತ್ತು ಅಂತ ಕೇಳಿದರೆ ಆತ ದೊಡ್ಡ ವೈದ್ಯ, ಆತ ವರ್ಣರಾಜ ದೊಡ್ಡ ವೈದ್ಯ. ತುಂಬ ಜನಕ್ಕೆ ಒಂದು ಗೊತ್ತು, ದೇವವೈದ್ಯರು ಅಶ್ವಿನಿ ದೇವತೆಗಳು ಅಷ್ಟು ಗೊತ್ತು. ದೇವವೈದ್ಯರು ಅಶ್ವಿನಿ ದೇವತೆಗಳು ಅಷ್ಟು ಗೊತ್ತು. ಅಶ್ವಿನಿ ದೇವತೆಗಳ ಗುರು ಯಾರು ಅಂತ ಗೊತ್ತಿಲ್ಲ. ವರುಣದೇವರು ಅವರ ಗುರುಗಳು, ಭಿಷಧಾಮ್ ವರಿಷ್ಠ ಅಂತ ಆಚಾರ್ಯ ಬರೀತಾರೆ. ಅಶ್ವಿನಿ ದೇವತೆಗಳೇ ದೇವವೈದ್ಯರಾಗಿ ಹೆಸರಾಗಿರಬೇಕಾದ್ರೆ ಅವರ ಗುರುಗಳು ವರುಣದೇವರು ಹೇಗಿರಬೇಕು? ಅದಕ್ಕೆ ಅವ್ರು ಮುಟ್ಟಿದ್ರೆ ಅಷ್ಟಾಗ್ತಾ ಇತ್ತು. ಅದನ್ನು ಪದ್ಧತಿ ಬಂದಿದೆ. ಅದಕ್ಕೋಸ್ಕರ ಡಾಕ್ಟ್ರಿ ಕೈಗುಣ ನೋಡಿ ಅಂತ ಪದ್ಧತಿ ಬಂತು. ಶಂತನು ಕೈಗುಣ ಆಗಿತ್ತು, ಶಂತನು ಕೈಗುಣ ಆಗಿತ್ತು. ಡಾಕ್ಟ್ರಿ ಕೈಗುಣವ ಭಾರಿ ಮುಖ್ಯ ಅದು. ಆ ಕೈಗುಣ ಸರಿ ಇತ್ತೋ ಸ್ವಲ್ಪ ಓದಿರ್ತಾರೆ ಎಲ್ಲ ಕೇಸು ಸಕ್ಸಸ್. ಕೆಲವರು ಫಾರಿನ್ ರಿಟರ್ನ್ ಪಾಪ ಬಿಟ್ಟಿದಾದ್ರೆ ಓದ ಅಂತಾರೆ ಅರ್ಥ. ಆ ಕೈಗುಣ ಆಗಿರ್ತಾರೆ, ಅವ್ರ ಹತ್ರ ಹೋಗಬೇಡ್ರಿ. ಒಂದು ಕೇಸು ಗೆದ್ದಿಲ್ಲ ಅವರು ಪಾಪ, ಒಂದು ಎಲ್ಲ ಕೇಸು ಹೋಗಿದ್ದ ಕೇಸುಗಳೆ. ಉಳಿದ ಸಾಮಾನ್ಯ ಪದಾರ್ಥ ಏನೋ ಕೊಡ್ತಾರೆ ವಾಸಿಯಾಗಿಬಿಡುತ್ತಾರೆ. ಎಲ್ಲಿಂದ ಬಂತಿದ್ದು ಕೈಗುಣ? ತುಂಬಾ ಜನ ಗೊತ್ತಿಲ್ಲ, ಕೈಗೂ ವೈದ್ಯಶಾಸ್ತ್ರಕ್ಕೆ ಸಂಬಂಧ ಇದೆ ಅಂತ ಆಚಾರ್ಯ ಹೇಳುತ್ತಾರೆ. ಕೈಗೂ ವೈದ್ಯಶಾಸ್ತ್ರಕ್ಕೆ ಸಂಬಂಧ ಇದೆ. ವೈದ್ಯಶಾಸ್ತ್ರದ ಪ್ರವರ್ತಕ ರೂಪ ಧನ್ವಂತರಿ ರೂಪ, ಧನ್ವಂತರಿ ರೂಪ. ವೇದ ಮಂತ್ರ ಧನ್ವಂತರಿ ಹೊಗಳಬೇಕಾದ್ರೆ ಆಚಾರ್ಯ ಹೇಳ್ತಾರೆ, ಅಯಮ್ಮೋ ಹಸ್ತ ಇತಿ, ಅಯಮ್ಮೆ ಹಸ್ತ ಇತಿ. ಇದು ವೈದಿಕ ಧನ್ವಂತರಿ ಮಂತ್ರ ಅಂತ ಕರೀತಾರೆ ಆಚಾರ್ಯ. ಅಯಮ್ಮೆ ಹಸ್ತ ಇತಿ, ಕೈಯಿಂದ ಮಂತ್ರವನ್ನು ಹೇಳಿ ರೋಗಿಯ ತಲೆ ಮೇಲೆ ಕೈ ಇಟ್ಟರೆ ವಾಸಿಯಾಗತ್ತೆ ಎಂದು ಆಚಾರ್ಯ ಹೇಳ್ತಾರೆ. ಈ ವೇದ ಮಂತ್ರವನ್ನು ಹೇಳಿ ರೋಗಿಯ ತಲೆ ಮೇಲೆ ಕೈ ಇಟ್ಟರೆ ರೋಗ ವಾಸಿಯಾಗತ್ತೆ. ಆ ಮಂತ್ರ ಹೇಳಿದ್ರೆ ಹಸ್ತ ಅಂತಲೇ ಪ್ರಾರಂಭವಾಗೋದು. ಅಂದರೆ ಕೈಗುಣ ಅನ್ನೋದು ಸುಮ್ಮನೆ ಬಂದಿದ್ದ ಪದ ಅಲ್ಲ, ಅದು ಒಂದು ವೇದ ಮೂಲವಾದ ಪದ. ಅದು ಧನ್ವಂತನಾಮಕ ಭಗವಂತನ ಸನ್ನಿಧಾನ ಕೈಯಲ್ಲಿರುತ್ತದೆ. ಅಮೃತ ಅಂತ ಅದಕ್ಕೆ ಹೆಸರು ಅಮೃತ. ಆ ಹಿನ್ನೆಲೆಯಲ್ಲಿ ಅಪೂರ್ವವಾದ ಸಿದ್ಧಿ ಪಡೆದಂಥ ಪುಣ್ಯಾತ್ಮ ಶಂತನು ರಾಜ ಅಷ್ಟು ಪವಿತ್ರವಾದ ರಾಜ್ಯಭಾರವನ್ನು ಮಾಡಿ ಜೀವನ ಕಳೀತಾ ಇದ್ದಾನೆ. ಈ ಯುದ್ಧ ಕಾಲಕ್ಕೊಂದು ವಿಚಿತ್ರ ಘಟ್ಟೆ ನಡೀತಾ ಇದೆ, ಅಪೂರ್ವವಾದ ಘಟ್ಟೆ ನಡೀತಾ ಇದೆ. ಅದು ಶುರು ಮಾಡಬೇಕು. ಗಂಗಾದೇವಿ ಈಗ ಭೂಲೋಕಕ್ಕೆ ಬರೋ ಪ್ರಸಂಗ ಬರ್ತಾ ಇದೆ. ಇವತ್ತು ಹೊತ್ತಾಗಿರುತ್ತೆ, ಪ್ರತಿ ದಿವಸ ಕೂಡ ತುಂಬ ದೂರಜ್ಜರಗಳಿಗೆ ಹೋಗಲಿಕ್ಕೆ ಅನಾನುಕೂಲ ಆಗಬಾರ್ದು ಎಂಬ ದೃಷ್ಟಿಯಿಂದ 6:30 to 7:30 ಪ್ರವಚನ. ಆದರೆ ಯಾವುದೇ ಘಟ್ಟದಲ್ಲಿ ನಿಲ್ಲಿಸಬೇಕಲ್ಲ, ಎಲ್ಲ ನಿಲ್ಲಿಸಕ್ಕೆ ಆಗದೇ ಇರಬಹುದು ಅಂತ 8 ಗಂಟೆವರೆಗೆ 6:30 to 8 ಪ್ರವಚನ ನಡೀತಾ ಇದೆ. ಹೊತ್ತಾಗಿದೆ. ನಾಳೆ ದಿವಸ ಶಂತನು ಏನು ಮಾಡ್ತಾನೆ, ಗಂಗಾದೇವಿ ಹೇಗೆ ಬರ್ತಾಳೆ, ಭೀಷ್ಮರು ಹೇಗೆ ಅವತಾರ ಮಾಡ್ತಾರೆ, ಮಹಾಭಾರತದ ಆರಂಭದ ಅತ್ಯಂತ ರೋಚಕವಾದ ಘಟ್ಟಗಳು. ಅದನ್ನು ಕೇಳ್ತಾ ಹೋದರೆ ಬಹಳಷ್ಟು ಖುಷಿಯಾಗತಕ್ಕಂಥದ್ದು. ನಿನ್ನೆ ಅನೇಕರು ಕನ್ಫ್ಯೂಸ್ ಮಾಡಿಕೊಂಡ್ರು, ಏಕಾದಶಿ ನಿನ್ನೆ ದಶಮಿ ಹೌದು, ದಶಮಿ ದಶಮಿ ಅಲ್ಲ ಅಲ್ಲ, ಆದರೆ ಇವತ್ತು ಏಕಾದಶಿನೂ ಹೌದು, ಉಪವಾಸ ಇವತ್ತಿಲ್ಲ ನಾಳೆ ಅಷ್ಟೇ. ಇವತ್ತು ಏಕಾದಶಿ ಗಾಬರಿ ಅವರು ಊಟ ಮಾಡಿಬಿಟ್ಟಿದ್ದೇವಲ್ಲ ಅನ್ಕೊಳ್ಳೋ ಕಾರಣ ಇಲ್ಲ. ತಿಥಿ ಏಕಾದಶಿ ಇವತ್ತು, ಉಪವಾಸ ಮಾಡೋದು ಮಾತ್ರ ನಾಳೆ. ಆದ್ದರಿಂದ ನಾಳೆ ಎಲ್ಲ ಮಠಕ್ಕೂ ಪುಣ್ಯ ಒಂದೇ ಬಂದಿದೆ, ಅದು ಭಾರಿ ವಿಶೇಷ. ಎಲ್ಲ ಮಠಕ್ಕೂ ನಾಳೆನೇ ಏಕಾದಶಿ. ನಾಳೆ ದಿವಸ ಪ್ರವಚನದೊಳಗೆ ಭೀಷ್ಮರ ಮಹತ್ವವನ್ನು ನೋಡೋಣ. ಸರಿಯಾಗಿ 6:30 ಪ್ರಾರಂಭವಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ವಸ್ತು ಅಂತ ಹೇಳ್ತೇನೆ. ಸರ್ವೇಂದ್ರಿಯ ಪ್ರೇರಕ ಇವತ್ತಿನ ಪ್ರಸಾದ ವಿನಿಯೋಗದ ಕಾರ್ಯವನ್ನು ಶ್ರೀ ಪ್ರಭಾಕರ ದೇಶಮುಖ್ ಅವರು ಒಪ್ಪಿಕೊಂಡಿದ್ದಾರೆ, ಅವರು ನಿರ್ವಹಿಸ್ತಾ ಇದ್ದಾರೆ. ಅವರಿಗೆ ಸಂಸ್ಥೆಯ ಪರವಾಗಿ ಧನ್ಯವಾದಗಳು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದ ವೋಚಮಹಂ ತೇನ ಪ್ರಿಯತಾಂ ಕಮಲಾಪಯಃ.